ಅರ್ಥ ಏನು ಅಂತ ಕೇಳಿದರೆ, ಬ್ರಹ್ಮಶಬ್ದಶ್ಚ ವಿಷ್ಣುವೇವ. ಬ್ರಹ್ಮ ಅಂದರೆ ಏನರ್ಥ? ವಿಷ್ಣು ಅಂತ ಅರ್ಥ. ಬ್ರಹ್ಮಶಬ್ದಶ್ಚ ವಿಷ್ಣುವೇವ. ಬ್ರಹ್ಮಶಬ್ದ ವಿಷ್ಣುವನ್ನೇ ಹೇಳುತ್ತೆ ಹೊರತು ಏವ ಶಬ್ದದಿಂದ ಬೇರೆ ಯಾರನ್ನೂ ಹೇಳೋದಿಲ್ಲ ಅಂತ ಅರ್ಥ. ವಿಷ್ಣು ಅಪಿ ಅಂತ ಹೇಳಿದರೆ ಏನಾಗ್ತಿತ್ತು? ವಿಷ್ಣುವನ್ನೂ ಹೇಳುತ್ತೆ ಅಲ್ಲ, ವಿಷ್ಣುವನ್ನೇ ಹೇಳುತ್ತೆ. ಕೆಲವು ಪದಗಳು ಸ್ವಾರಸ್ಯ ಗೊತ್ತಿರಬೇಕು. ಏವ ಶಬ್ದದ ಅರ್ಥ ಬೇರೆ, ಅಪಿ ಶಬ್ದದ ಅರ್ಥ ಬೇರೆ. ಅದಕ್ಕೆ ಏನು ಆಧಾರ? ಈಗ ಬ್ರಹ್ಮಶಬ್ದ ವಿಷ್ಣುವನ್ನು ಹೇಳ್ತೀರಿ ಅಂತ ಹೇಳಿದ್ರೆ, ಹೇಳುತ್ತೆ ಅಂತ ಹೇಳ್ತೀರಲ್ಲ, ಏನು ಆಧಾರ ಅಂದರೆ, ಯಮಂತ ಸಮುದ್ರೆ ಕವಯೋ ವಯಂತಿ ತದಕ್ಷರೆ ಪರಮೇ ಪ್ರಜಾ ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ ಇತಿ ಉಕ್ತ್ವಾ. ಶುರುವಾಯಿತು ಉಪನಿಷತ್ ಹೇಳ್ತಾ ಇದೆ. ಯಂ ಅಂತಃಸಮುದ್ರೆ ಕವಯಃ ಅವಯಂತಿ ಇತ್ಯಾದಿ ವಿಷ್ಣುತ್ತಿರಣದಲ್ಲಾಗಿದೆ. ಜ್ಞಾನಿಗಳೆಲ್ಲ ಅವನನ್ನು ಸಮುದ್ರದೊಳಗಿದ್ದಾನೆ ಅಂತ ತಿಳಿತಾರೆ. ತತ್ ಅಕ್ಷರೇ ಪರಮೇ ಪ್ರಜಾ, ಅಕ್ಷರಳಾದ ಅವನಲ್ಲೇ ಎಲ್ಲ ಜನಗಳು ಸಹ ಆಧಾರವನ್ನು ಹೊಂದಿದ್ದಾರೆ. ಯಥಃ ಪ್ರಸೂತ ಜಗತಃ ಪ್ರಸೂತಿ, ಜಗತಃ ಪ್ರಸೂತಿ ಜಗತ್ತಿನ ತಾಯಿ ಮಹಾಲಕ್ಷ್ಮಿ ಆತನಿಂದ ಅವತರಿಸಿ ಬಂದವಳು. ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ, ಅಂತ ಪರಮಾತ್ಮ ಅವರ ಕರ್ಮಕ್ಕೆ ತಕ್ಕಂತೆ ಜೀವನನ್ನು ಸೃಷ್ಟಿ ಮಾಡಿದ್ದಾನೆ. ವಾಕ್ಯ ಹೇಳಿಬಿಟ್ಟು ಕೊನೆ ಮುಂದೇನು ಹೇಳ್ತಾ ಇದೆ ನಾರಾಯಣ ಬಗ್ಗೆ ಇಷ್ಟು ಹೇಳಿಬಿಟ್ಟು, ತದೇವರ್ಥಂ ತದು ಸತ್ಯಮಾಹು, ಅದನ್ನೇ ವೃತ ಅಂತಾರೆ, ಅದನ್ನೇ ಸತ್ಯ ಅಂತಾರೆ. ತದೇವ ಬ್ರಹ್ಮ ಪರಮಂ ಕವೀನಾಂ, ಮಹಾನಾರಾಯಣ ಉಪನಿಷತ್ ಹೇಳ್ತಾ ಇದೆ. ಪರಮಂ ಕವೀನಾಂ, ಕವೀನಾಂ ಜ್ಞಾನಿಗಳ ದೃಷ್ಟಿಯಲ್ಲಿ ಬ್ರಹ್ಮ ಅಂದರೆ ಯಾರೋ ವಿಷ್ಣುವೇ ಹೊರತು ಯಾರೋ ಅಲ್ಲ. ಯಾರ್ಯಾರೋ ಸಾಮಾನ್ಯರೇನೋ ಹೇಳ್ಬೋದು, ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಬ್ರಹ್ಮ ಅಂತೇಳಿ ವಿಷ್ಣುವೇ. ಆದ್ದರಿಂದ ಅಥಾತೋ ವಿಷ್ಣು ಜಿಜ್ಞಾಸ ಅಂತ ಐತಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಏನರ್ಥ ಈಗ? ಅಥಾತೋ ವಿಷ್ಣು ಜಿಜ್ಞಾಸ ಅಷ್ಟು ಹೇಳಿ. ತದೇವ ಇತಿ ಶ್ರುತಿ ಶ್ರುತಿ ತನ್ನೋ ವಿಷ್ಣುರಿತಿ ವಚನಾದ ವಿಷ್ಣುರೇ ಭೀತತ್ರೋಚ್ಯತೆ. ಶುರು ಮಾಡಿದ ಗಲಾಟೆ ಅಲ್ಲಿ ವಿಷ್ಣು ವಿಷಯ ಬಂದಿಲ್ಲರಿ, ಅದಿರ್ಬೋದು. ಆ ಬ್ರಹ್ಮ ಅಂತ ಬಂದಿದೆ ಅಷ್ಟೇ, ವಿಷ್ಣು ಅಂತ ಶಬ್ದ ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂದೆ ಹೋಗು, ತನ್ನೋ ವಿಷ್ಣು ಹೊಂತಿದೆ. ಅದು ಅದೇ ಶಬ್ದ ಉಪನಿಷತ್ ಕಂಟಿನ್ಯೂ ಅರ್ಥ ಮಾಡ್ತಾ ಮಾಡ್ತಾ ಆ ವಿಷ್ಣು ನಮ್ಮನ್ನು ಪ್ರಚೋದನೆ ಮಾಡಲಿ ಅಂತಿರೋದರಿಂದ ವಿಷ್ಣುವೇ ಬ್ರಹ್ಮಶಬ್ದ ವಚನಾದವನು. ನಚ ಇತರ ಶಬ್ದಾತ್ ತತ್ಪ್ರಾಪ್ತಿ ನಾಮಾನಿ ವಿಶ್ವಾಪಿ ನಸಂತಿ ಲೋಕೆ ಯದಾ ವಿರಾಸಿ ತನೃತಶ್ಚ ಸರ್ವಂ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣುಂ ಪರಮ ಉದಾಹರಂತಿ ಇತಿ ಬಾಲ್ಯವೇಯ ಶ್ರುತಿ. ಆದರೆ ಇಲ್ಲ ರೀ, ಇನ್ನೂರು ಅರ್ಥ ಆಗುತ್ತೆ. ಬ್ರಹ್ಮ ಬೃಹಸ್ಪತಿ ಅಂತ ಅರ್ಥ ಇದೆ. ಏನೋನೋ ಅದೇ ಅದು ಯಾಕೆ ಮಾಡ್ಕೋಬಾರ್ದು ಅಂದರೆ ಹಾಗೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ನಚ ಇತರ ಶಬ್ದಾತ್ ತತ್ಪ್ರಾಪ್ತಿ, ಬೇರೆ ಶಬ್ದಗಳಿಂದಾಗಿ ಆ ವಿಷ್ಣು ಭಿನ್ನರನ್ನು ನಾವು ಜಿಜ್ಞಾಸೆ ಮಾಡಬೇಕು ಅಂತ ಆಗೋದಿಲ್ಲ. ಯಾತಕ್ಕೆ ಅಂದರೆ, ಏನೇ ಯಾರೇ ಜಿಜ್ಞಾಸೆ ಮಾಡಿದ ಎಲ್ಲರೂ ಬಂದಿರಲಿ, ಯೋಚನೆ ಇಲ್ಲ ನಮಗೆ. ಯಾಕೆಂದರೆ ಏನೇ ಹೆಸರಿದ್ದು ವಿಷ್ಣುವಿನ ಹೆಸರದು, ವಿಷ್ಣುವಿನ ಹೆಸರಾದ್ದರಿಂದ ವಿಷ್ಣು ಎಂಬುದಿಲ್ಲಿ ಸಿದ್ಧ ಆಯ್ತು. ಈಗ ವಿಷ್ಣು ಅಂತ ಸಿದ್ಧವಾದ ಮೇಲೆ ಬೇರೆಯನ್ನೇ ಎಲ್ಲಾದರೂ ಕೂಡ ಬೇರೆಯವರು ಜಿಜ್ಞಾಸೆ ಮಾಡಬೇಕು ಅಂತಿದ್ದರೆ ಆ ಶಬ್ದಕ್ಕೆ ಏನಂತ ಅರ್ಥ? ವಿಷ್ಣು ಅಂತಲೇ ಅರ್ಥ. ಅದಕ್ಕೇನು ಆಧಾರ ಅಂದರೆ, ಅಲ್ಲಿ ತತ್ವಗಳೆಲ್ಲ ಹೇಳಿಬಿಟ್ಟಿದ್ದಾರೆ ಅದನ್ನು. ಯೋ ದೇವ ನಾಮ ನಾಮಧ ಏಕೈವ ರಾಮಧ, ಎಲ್ಲ ದೇವತೆಗಳ ಹೆಸರು ವಿಷ್ಣುವಿಗೊಂದೇನೆ. ಆದ್ದರಿಂದ ಬೇರೆ ದೇವತೆಗಳನ್ನೇನಾದರೂ ಶ್ರೇಷ್ಠ ಸರ್ವೋತ್ತಮ ಅಂತೆಲ್ಲ ಕರೆದಿದ್ದರೆ ಆ ಹೆಸರು ವಿಷ್ಣು ಅಂತ ಹೇಳೋ ಹೆಸರೇ ಹೊರತು ಆಯಾ ದೇವತೆಗಳನ್ನಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದೆಲ್ಲ ಓದಿದ ಸುಲಭ ಇದೆ. ಈಗ ಇಲ್ಲಿ ಬೇರೆ ಶ್ರುತಿ ಕೊಟ್ಟು ಮಾಡ್ತಾರೆ, ನಮಾನಿ ವಿಶ್ವ ಅಭಿನಸಂತಿ ಲೋಕೆ, ಬೇರೆ ಯಾರಿಗೂ ಕೂಡ ಬಿಡದ ಹೆಸರುಗಳಿಲ್ಲ. ಯದಾ ವಿರಾಸಿ ದನೃತಶ್ಚ ಸರ್ವಂ ಅಂತ ಒಂದು ವಾಕ್ಯ, ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ಹೆಸರುಗಳು ವಿಷ್ಣುವನ್ನೇ ಹೇಳ್ತಾ ಇವೆ, ಬರೀ ಸುಮ್ಮನೆ ಹೇಳೋದಿಲ್ಲ. ತಮ್ಮೈ ವಿಷ್ಣು ಪರಮ ಉದಾಹರಂತಿ, ಸರ್ವೋತ್ತಮ ಅಂತಲೇ ಹೇಳ್ತಾ ಇವೆ. ವಿಷ್ಣುವನ್ನು ಹೇಳೋದು ಪಾರ್ಟ್ ಎ, ಸರ್ವೋತ್ತಮ ಅಂತ ಹೇಳೋದು ಪಾರ್ಟ್ ಬಿ, ಎರಡು ಅರ್ಥ. ಮಹಾಲಕ್ಷ್ಮಿನ ಎಲ್ಲ ವೇದಗಳು ಹೇಳುತ್ತೆ, ಸಂಶಯ ಇಲ್ಲ. ಆದರೆ ಸರ್ವೋತ್ತಮರು ಅಂತ ಹೇಳೋದಿಲ್ಲ, ವಿಷ್ಣುಪತಿ ಅಂತ ಹೇಳುತ್ತೆ ಅಷ್ಟೇ. ವಾಯುದೇವರನ್ನು ಎಲ್ಲ ವೇದಗಳು ಹೇಳ್ತಾ ಇದೆ, ಆದರೆ ಸರ್ವೋತ್ತಮ ಅಂತ ಹೇಳೋದು ಜೀವೋತ್ತಮ ಅಂತ ಹೇಳುತ್ತೆ ಅಷ್ಟೇ. ವಿಷ್ಣುವನ್ನೇನಂತ ಹೇಳ್ತಾ ಇವೆ? ತಮ್ಮೈ ವಿಷ್ಣು ಪರಮ ಉದಾಹರಂತಿ, ಹರಿರೇವ ಪರಹ ಹರಿರೇವ ಗುರು ಉದಾಹರಂತಿ ಇತಿ ಬಾಲ್ಯವೇಯ ಶ್ರುತಿ. ಬಾಲ್ಯವೇಯ ಶ್ರುತಿಗೆ ಸ್ಪಷ್ಟ ಹೇಳಿರೋದ್ರಿಂದ ಬೇರೆ ಎಲ್ಲರೂ ಬೇರೆ ಹೆಸರು ಬಂತು ಅಂದರೆ ಏನು ನೀವು ಗಾಬರಿ ಆಗಬೇಡಿ. ಅಲ್ಲ, ಬಾಲ್ಯವೇಯ ಶ್ರುತಿ ಎಂದು ಅನಂತ ವೇದಗಳಲ್ಲಿ ಒಂದು. ಇವ ಸಿಕ್ಕಿರೋ ಋಗ್ವೇದದಲ್ಲಿ ಸಿಗೋದಿಲ್ಲ, ಗೊತ್ತಾಯ್ತಾ? ಋಗ್ವೇದ ಇರಬಹುದು, ಬಟ್ ಸಿಕ್ಕಿರೋ ಭಾಗದಲ್ಲಿ ಸಿಗೋದಿಲ್ಲ. ಒಂದೇ ಕೋಟ್ ಮಾಡಿದಿರಿ, ನಮಗೆ ಗೊತ್ತಿಲ್ಲ ಅಂತಾನು ಈ ಶ್ರುತಿ, ನಮಗೆ ಗೊತ್ತಿಲ್ಲ ಅಂತ ಕೇಳಿದರೆ ಆಯ್ತು, ಗೊತ್ತಿದ್ದೇ ಹೇಳ್ತೀನಿ ತಗೋ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿರೋದು, ಪ್ರತಿನಿತ್ಯ ಹೇಳೋ ವಿಷ್ಣು ಸೂಕ್ತದ ಮಾತನ್ನು ಹೇಳ್ತಾರೆ. ಯೋ ದೇವಾನಾಂ ನಾಮಧ ಏಕಏವ ತಂ ಸಂಪ್ರಶ್ನ್ಯಂ ಭುವನಾಯಂತ್ಯನ್ಯೇ ಓಂ ಸ್ವಸ್ತಿ ಅಂತ ಹೇಳಬೇಕಾದ್ರೆ, ಯಹ ದೇವಾನಾಂ ನಾಮಧ ಏಕಏವ, ದೇವಾನಾಂ ಮಧ್ಯೆ ನಾಮಧ ನಾಮಧಾರಕ, ಧ ಅಂದರೆ ಧಾರಕ, ನಾಮಧಾರಕನಾದವನು ಏಕಏವ ಒಬ್ಬನೇನೆ, ಎಲ್ಲ ದೇವತೆಗಳ ಹೆಸರನ್ನು ಹೊಂದಿರೋನು ಒಬ್ಬನೇ ಒಬ್ಬನವನು. ತಂ ಸಂಪ್ರಶ್ನ್ಯಂ ಭುವನಾಯಂತ್ಯನ್ಯೇ, ಉಳಿದವರೆಲ್ಲ ಆ ಪರಮಾತ್ಮ ಅನುಸರಿಸಿರೋರೇ ಹೊರತು ಅವರು ಸರ್ವೋತ್ತಮ ಅಲ್ಲ. ಋಗ್ವೇದದ ಮಾತು ಇತಿ ದೇವ ಶಬ್ದ. ಅಲ್ಲಿ ಮತ್ತೇನಿದೆ, ದೇವಾನಾಂ ನಾಮಧ ಏಕ ಏವ ಅಂತಿರೋದ್ರಿಂದ ಇತಿ ಏವ ಶಬ್ದ ತನ್ನ ಅನ್ಯೇಷಾಂ ಸರ್ವನಾಮತಾ. ಅವನೇನು ಹೇಳ್ಬೋದಾಗ ನೋಡಿ, ಇಲ್ಲಿ ಹೇಳಿದೆ ವಿಷ್ಣುವನ್ನೇ ಹೇಳುತ್ತೆ ಅಂಥೇಳಿ, ಬೇರೆ ಕಡೆ ರುದ್ರನನ್ನೇ ಹೇಳುತ್ತೆ ಅಂತ ಹೇಳ್ಬೋದು ಅಂತ ಕೇಳಿದರೆ, ಹಾಗೆ ಹೇಳಿದ್ರೆ ಏನಾಗತ್ತೆ? ಹಾಗೆ ಹೇಳಿದರೆ ಇಲ್ಲಿ ವಿಷ್ಣುವನ್ನೇ ಹೇಳುತ್ತೆ ಅಂಥೇಳಿ, ಇನ್ನೊಂದು ಕಡೆ ರುದ್ರನನ್ನೇ ಹೇಳುತ್ತೆ, ಇಂದ್ರನನ್ನೇ ಹೇಳುತ್ತೆ, ಅದೇನಾಗತ್ತಾಗ? ಅಂದರೆ ವೇದಕ್ಕೆ ಒಂದು ಕಡೆ ಒಂದೊಂದು ಹೇಳುತ್ತೆ, ಅರ್ಥ ಇಲ್ಲ ಅಂದರೆ ಕಾಂಟ್ರಡಿಕ್ಷನ್ ಇದ್ದಾಗ, ಕಾಂಟ್ರಡಿಕ್ಷನ್ ಇದ್ದಾಗ ಸರಿಯಲ್ಲ. ಹೇಳಿದ್ರೆ ಒಂದು ಕಡೆ ಒಬ್ಬರನ್ನ ಹೇಳಬೇಕಷ್ಟೇ. ಹಾಗಿದ್ದರೆ ವಿಷ್ಣುವನ್ನೇ ಹೇಳುತ್ತೆ ಅಂತ ಯಾತಕ್ಕೆ ಹೇಳಬೇಕು? ತತ್ವಜ್ಞಾನದಲ್ಲಿ ಹೇಳಿದ್ರೆ ಅಂತ ಹೇಳಿದ್ರೆ ಜ್ಞಾಪಕ ಇದೆಯಾ? ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ಅಂತ ಹೇಳಿಬಿಟ್ಟಿದೆ ಈಗ. ಅದನ್ನು ಹೇಳಿದೆ, ಉಳಿದವ್ರು ಹೇಳೋ ಚಾನ್ಸ್ ಇಲ್ಲ ಅಲ್ಲಿ, ಅದು ಹೇಳಿಬಿಟ್ಟಿದೆ. ಆ ಏಕೋ ರುದ್ರೋ ನ ದ್ವಿತೀಯ ಆಯತಸ್ಥ ಇದೆ ಅಂತ ಕೇಳಿದರೆ ಮುಂದೆ ವಿಷ್ಣು ಇಲ್ಲ ಅಂತ ಹೇಳಿಲ್ಲ ಅಲ್ಲಿ. ರುದ್ರ ಶಬ್ದಕ್ಕೆ ಏನರ್ಥ? ವಿಷ್ಣು ಅಂತ ಅರ್ಥ. ಈ ರುದ್ರನ ತಗೊಳಕ್ಕೆ ಬರೋದಿಲ್ಲ, ಯಾಕೆ ನಚರುದ್ರ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಈ ರುದ್ರ ಬರಲ ಸಾಧ್ಯತೆ ಇಲ್ಲ. ಎಲ್ಲ ಸೈಂಟಿಫಿಕ್ ಆಗಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಕನ್ಫ್ಯೂಷನ್ ಕೂಡ ಇಲ್ಲ. ದೇರ್ಫೋರ್ ಇಲ್ಲಿ ಯಾವ ಶಬ್ದ ಯಾಕೆ ಹೇಳಿದ ಮೇಲೆ ಇನ್ನೊಬ್ಬರು ಹೇಳೋ ಚಾನ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು. ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು ಇತಿ ವಿಷ್ಣೋರ್ಹಿಲಿಂಗಂ. ಶುರು ಮಾಡ್ದ ಈ ವಾಕ್ಯದಲ್ಲಿ ವಿಷ್ಣು ಅಂತಿಲ್ಲ, ಇದು ವಿಶ್ವಕರ್ಮ ಸೂಕ್ತ ಅಂತ ಹೇಳಿದ್ರೆ ಹಿಂಗೆ. ಇದು ಯಾವತ್ತು ಸೂಕ್ತ ಇದು ನಾವು ಜನತೆ ಹೇಳೋದಲ್ಲಿ ಏನಂತ ಹೇಳ್ತಾರೆ, ಇದಕ್ಕೆ ವಿಶ್ವಕರ್ಮ ಸೂಕ್ತ ಅಂತ ಹೇಳ್ತಾರೆ. ಆದ್ದರಿಂದ ವಿಶ್ವಕರ್ಮ ಸರ್ವನಾಮಧಾರಕನೇ ಹೊರತು ವಿಷ್ಣು ಅಲ್ಲ ಅಂತ ಯಾಕೆ ಕೇಳಬಾರ್ದು ಅದಕ್ಕೆ ಹೇಳ್ತಾರೆ. ಸರಿ, ಆ ಸೂಕ್ತ ವಿಶ್ವಕರ್ಮ ಸೂಕ್ತ ಅಂತ ಹೆಸರಿರೋದು ಹೌದು. ವಿಶ್ವಕರ್ಮ ಅಂದರೆ ಈ ವಿಶ್ವಕರ್ಮ ಅಲ್ಲ. ಯಾವ ವಿಶ್ವಕರ್ಮ? ದೇವಶಿಲ್ಪಿ ವಿಶ್ವಕರ್ಮ ಅಲ್ಲ, ಇಂದ್ರಪ್ರಸ್ಥ ಕಟ್ಟಿದವನು ಇಂಥ ವಿಶ್ವಕರ್ಮನಲ್ಲ. ವಿಶ್ವಕರ್ಮ ಅಂದರೆ ಯಾರೋ, ವಿಶ್ವಂ ಕರ್ಮ ಯಶ್ಯ ಸಹ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದವನು ಅಂತ ಅರ್ಥ. ಆ ವಿಶ್ವಕರ್ಮ ಅಂದರೆ ಯಾರೀಗ? ವಿಷ್ಣುವೇ ಅಲ್ಲ. ಅದನ್ನೇ ಹಾಗೆ ಹೇಳ್ತೀರಿ ನೀವೀಗ, ಈ ವಿಶ್ವಕರ್ಮ ಯಾಕೆ ಆಗಬಾರ್ದು ಅಂದರೆ ಅಲ್ಲಿ ಏನಿದೆ ನೋಡಿ ಮುಂದೆ ಅದೇ ಸೂಕ್ತದಲ್ಲಿ. ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತು. ಇವನು ಯಾರು ಅಂದರೆ, ಇವನು ಮಲಗಿದ್ದಾನೆ, ಇವರು ಉದರದೊಳಗೆ ಒಂದು ನಾಭಿ ಇದೆ, ನಾಭಿಯಲ್ಲಿ ಒಂದು ಕಮಲ ಇದೆ, ಅದರ ಲೋಕಗಳೆಲ್ಲ ಬಂದು ಅಂತ ಹೇಳುತ್ತೆ. ಈ ನಾಭಿಯಲ್ಲಿ ಕಮಲ ಇರೋ ವಿಶ್ವಕರ್ಮ ಯಾರು? ಆ ವಿಶ್ವಕರ್ಮ ನಾಭಿಯಲ್ಲಿ ಕಮಲ ಅಂತ ಯಾರೋ ಹೇಳಿಲ್ಲ, ಅರ್ಥ ಆಯ್ತಿಲ್ಲ. ಸೊ ನಾಭಿಯಲ್ಲಿ ಕಮಲ ಅಡ್ರೆಸ್ ಇದೆ, ಆಂಬಿಗ್ಯುಟಿ ಇದೆ, ಮುಂದೆ ಕ್ಲಾರಿಟಿ ಅವತ್ತು ಅನ್ಅಫಿಷಿಯಲ್ ಪೋಸ್ಟಿಂಗ್ ಏನು ಹಾಕಿದ್ದಾರೆ. ಅವಾಗ ಏನಾಗುತ್ತೆ? ಒಂದೇ ಹೆಸರು, ಪ್ರಿನ್ಸಿಪಾಲ್ ಹೆಸರು ಅದೇ, ಸ್ಟೂಡೆಂಟ್ ಹೆಸರು ಅದೇ, ಲೆಟ್ರ್ ಬಂತು ಒಂದು, ಮುಂದೆ ಅವ್ರಿಗೆ ಕೊಡ್ತಾರೆ. ಮುಂದೇನಿದೆ ಅಲ್ಲಿ ಬರುವುದು, ಪ್ರಿನ್ಸಿಪಾಲ್ ಅಂತ ಬರೆದಾಗ ಅಲ್ಲಿ ಹೋಗೋ ಚಾನ್ಸೇ ಇಲ್ಲ, ಹೆಸರು ಒಂದೇ ಇದ್ದ ಮಾತ್ರಕ್ಕೆ ಪ್ರಶ್ನೆ ಬರಲಿಲ್ಲ. ಅದೇ ರೀತಿಯೇ ಇಲ್ಲಿ ವಿಶ್ವಕರ್ಮ ಅಂತ ಹೆಸರು ಬಂತು, ಕರೆಕ್ಟು. ಆದರೆ ನಾಭಿಯಲ್ಲಿ ಪದ್ಮ ಇರೋಣ ಅಂತಿದೆ ಮುಂದೆ. ವಿಶ್ವಕರ್ಮ ಯಾರ್ಯಾರು ಎಲ್ಲೆಲ್ಲೂ ಕೂಡ ಏನಂತ ಹೇಳಿಲ್ಲ. ನಾಭಿಯಲ್ಲಿ ಪದ್ಮ ಇರೋಣ ಅಂದರೆ ಯಾರು? ಪದ್ಮನಾಭ ಅಂತ ಅರ್ಥ. ಪದ್ಮನಾಭ ವಿಷ್ಣು ಹೊರತು ಬೇರೆಯವರಲ್ಲ. ಇದು ಪ್ರಸಿದ್ಧ ನಚ ಪ್ರಸಿದ್ಧಾರ್ಥಂ ವಿನಾ ಅನ್ಯಾರ್ಥೋ ವಿಷ್ಣೋರ್ಹಿ ಲಿಂಗಂ, ಅದಕ್ಕೆ ಹೇಳ್ತಾರೆ. ವಿಷ್ಣುವಿನ ಲಕ್ಷಣ ಲಿಂಗ ಅಂದರೆ ಏನು? ಲಕ್ಷಣ ಏನು? ನಾಭಿಯಲ್ಲಿ ಪದ್ಮ ಇರೋದು ವಿಷ್ಣುವಿನ ಲಕ್ಷಣ. ನಚ ಪ್ರಸಿದ್ಧಾರ್ಥಂ ವಿನಾ ಅನ್ಯೋ ಅರ್ಥೋ ಯುಜ್ಯತೆ. ಇಲ್ಲ ಬೇರೆ ಯಾರು ತಗೋತೀರಿ ಅಂತ ಕೇಳಿದರೆ, ಪದ್ಮನಾಭ ಅಂದರೆ ವಿಷ್ಣುವುದು ಪ್ರಸಿದ್ಧವಾದ ಅರ್ಥ, ಅದು ಬೇರೆ ಅರ್ಥ ತಗೊಳ್ಳೋದು ಬರೋದು. ಶಿವಾದಿ ದೇವತೆಗಳಿಗೆ ಶೈವರು ಕೂಡ ಪದ್ಮನಾಭ ಅಂತ ಕರೆಯೋದಿಲ್ಲ. ಅಂದಮೇಲೆ ನೀವು ಸುಮ್ ಸುಮ್ಮನೆ ಅರ್ಥ ಮಾಡೋ ಸರಿ ಹೋಗೋದಿಲ್ಲ. ಅಜಸ್ಯ ನಾಭೌ ಯಶ್ಯ ನಾವೇ ನಭು ಶ್ರುತಿ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣವೇ ಲೋಕಕರ್ತ್ರೇ ಇತಿ ಸ್ಕಾಂದೇ. ಅಷ್ಟೇ ಅಲ್ಲ, ಸ್ಕಂದ ಪುರಾಣ ಇದೇ ವಾಕ್ಯಕ್ಕೆ ಅರ್ಥ ಹೇಳ್ತಾ ಇದೆ. ಅದು ಶ್ರುತಿ, ಇದು ಸ್ಮೃತಿ. ಶ್ರುತಿ ಯಾರಿಂದ ಅರ್ಥ ತಿಳ್ಕೋಬೇಕು ನಾವು? ಸ್ಮೃತಿಯಿಂದ. ನೀನು ಹೇಳೋ ಅರ್ಥ ಶ್ರುತಿ ಬರೋದಿಲ್ಲ, ಯಾರು ಅರ್ಥ ತಿಳ್ಕೋಬೇಕು ಅದಕ್ಕೆ? ಸ್ಮೃತಿಯಿಂದ ಅರ್ಥ ಬರಬೇಕು. ಸ್ಮೃತಿ ಏನಂತ ಹೇಳ್ತಾ ಇದೆ? ಅಜಸ್ಯ ನಾಭು, ಇದೇ ವಾಕ್ಯ ಕೊಟ್ಟುಬಿಟ್ಟು ಈ ಶ್ಲೋಕದ ರೆಫರ್ ಮಾಡ್ತಾ ಇದೆ. ಅಜಸ್ಯ ನಾಭೋ ವಿತಿ ಯಶ್ಯ ನಾಭೇಹೇ. ಅಜಸ್ಯ ನಾಭೋ ಅನ್ನೋ ವೇದದೊಳಗೆ ಅವನ ನಾಭೆಯಿಂದ ಪುಷ್ಕರಂ ಲೋಕಸಾರಂ, ಪುಷ್ಕರ ಅಂದರೆ ಕಮಲ, ಅದಕ್ಕೆ ಪುಷ್ಕರ ಕ್ಷೇತ್ರ ಪುಷ್ಕರ ಅಂತ ಯಾತಕ್ಕೆ ಹೆಸರು? ಬ್ರಹ್ಮದೇವರು ರಾಕ್ಷಸರನ್ನು ಕಮಲ ತೊಗೊಂಡು ಹೊಡೆದ್ರಂತೆ. ಆ ಕಮಲದ ರಾಕ್ಷಸ ಸತ್ತು ಒಂದು ಕೊಳ ಸರೋವರ ಬೇರೆ ಆಯಿತು, ಅದಕ್ಕೇನಂತ ಹೆಸರಾಯಿತು? ಪುಷ್ಕರ ಅಂತ ಹೆಸರಾಯಿತು. ಸೊ ಪುಷ್ಕರ ಅಂದರೆ ಏನು? ಕಮಲ. ಅವನ ಕಮಲ, ಅವನ ನಾಭೆಯಲ್ಲಿ ಕಮಲ ಕಮಲ ಇದೆ ಅಂತೇಳಿ. ನಮ್ಮ ಜನ ಬಿಡ್ತಾರಾ? ಹಾಂ, ಯಾವ್ದೇವ ಪುಷ್ಕರ ಒಂದು ಇನ್ನೆಲ್ಲೂ ಇಲ್ಲ. ಹಾಂ, ಅದೇನಾಯ್ತು ಈಗ ಒಟ್ಟು? ಬ್ರಹ್ಮದೇವ ಪುಷ್ಕರ ಅಂದರೆ ಕಮಲ, ಕಮಲದಲ್ಲಿ ನಾಭಿಯಲ್ಲಿ ಕಮಲ ಇಟ್ಕೊಂಡ್ರೆ ಅಂತಾಯ್ತು. ನಮ್ಮ ಜನ ಬಿಡ್ತಾರಾ? ನಾವೇನು ಕಮಲ ಇಟ್ಕೊಂಡು ಓಡಾಡಿಬಿಟ್ರೆ ಏನಾಗ್ತೀವಿ? ಇವನು ಪದ್ಮನಾಭನ ಆಗಿಬಿಟ್ರೆ ಒಂದು ಕಮಲ ಮಾಡಿಸ್ಕೊಳ್ಳೋದು, ನಾವೇನು ಫಿಕ್ಸ್ ಮಾಡ್ಕೊಬಿಡೋದು ಮಾಡ್ಬೋದು ಅಂತ ಕೇಳಿದರೆ, ಅಲ್ಲ ಅಲ್ಲ ಹೇಳ್ತಾರೆ. ಆ ಪುಷ್ಕರ ಅದು ಏನು ಗೊತ್ತಾ? ಅದು ಲೋಕಸಾರಂ, ಅದು 14 ದಳದ ಕಮಲ. ಆ ಒಂದೊಂದು ದಳದಲ್ಲಿ ಏನಿದೆ? ಒಂದು ಲೋಕ ಇದೆ, ಅದಕ್ಕಂತಾರೆ. ಇವತ್ತು ಇವ್ರ ಪ್ರಕಾರ ಹೇಗೆ ಅಂತ ಕೇಳಿದರೆ, ಬ್ಯಾಡ್ಜ್ ಹಾಕೊಂಡ ತಕ್ಷಣ ಪೊಲೀಸ್ ಆಗ್ತಾರೆ ಅಂತ ತಿಳ್ಕೊಂಡಾಗ ಆಗ್ತದೆ ಅಷ್ಟೇ. ಗೊತ್ತಾಯ್ತಿಲ್ಲ. ಪೊಲೀಸ್ ಬ್ಯಾಡ್ಜ್ ಹಾಕೊಂಡ್ರೆ ಪೊಲೀಸ್ ಆಗೋದಿಲ್ಲ, ಪೊಲೀಸ್ ಇದ್ದಾಗಿದೆ ಪೊಲೀಸ್ ಆಗಿದೆ ತಿಳ್ಕೊಳ್ಳೋದು ತಿಳಿಸೋದಕ್ಕೆ ಬ್ಯಾಡ್ಜೇ ಹೊರತು ಅದರಿಂದ ಅವನಾಗೋದಿಲ್ಲ. ಅಂದರೆ ವಿಷ್ಣುವಿನ ಒಂದೊಂದು ಕಮಲದಲ್ಲಿ ನಾಭೆ ದಳದಲ್ಲಿ ಏನೇನಿದೆ, ಒಂದು ಲೋಕ ಇದೆ. ಬ್ರಹ್ಮದೇವ್ರ ಮುಂದೆ ಏನು ಮಾಡ್ತಾರೆ, ಲೋಕ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡೋಕ್ಕಾರೆ ಏನು ಮಾಡ್ತಾರೆ, ಕೂತಿದ್ದು ಕಮಲ ಇರುತ್ತಲ್ಲ ಒಂದೊಂದು ದಳ ತೊಗೊಂಡು ಲೋಕ ಸೃಷ್ಟಿ ಮಾಡ್ತಾರೆ. ಒಂದು ದಳದಿಂದ ಒಂದು ಲೋಕ. ಅಂದಮೇಲೆ ಕಮಲ ಅಂಬದು ಏನದು, ಯಾವುದೋ ಸರೋವರದ ಕಮಲ ಅಲ್ಲ ಅದು. ಎಂಥ ಕಮಲ, ಬೇರೆ ಎಲ್ಲೂ ಇಲ್ಲ, ಅದೊಂದೇ ಕಮಲ. ಅಂಥ ಕಮಲದಲ್ಲಿ ಹುಟ್ಟಿದಂಥದ್ದು. ಲೋಕಗಳಿರೋದ್ರಿಂದಾಗಿನೇ ಅಂಥ ಕಮಲ ಇರೋದು ಯಾರಿಗೆ, ವಿಷ್ಣುವಿ ಮಾತ್ರ. ಪರೋ ಲೋಕಸಾರಂ ನಮೋ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವವಿಭೂತಯೇ. ವ್ಯಸ್ತ ಸಮಸ್ತ, ವ್ಯಸ್ತ ಅಂದರೆ ಬಿಡಿಸೋದು, ಸಮಸ್ತ ಅಂದರೆ ಕೂಡಿಸೋದು. ಅಂತ ವಿಶ್ವಭೂತಿಯಾದ ವಿಷ್ಣುವಿಗೆ ನಮಸ್ಕಾರ ಅಂತ ಸ್ಕಂದ ಪುರಾಣ ಹೇಳ್ತಾ ಇದೆ. ಅದು ಬಿಡಿಸಿ ಅರ್ಥ ಹೇಳಿ ಅದಿರೋದು ಯಾರೋ ವಿಷ್ಣು ಅಂತ ಹೇಳ್ತಾ ಇದೆ ಮುಂದೆ. ಏರ್ಫೋರ್ ಶ್ರುತ್ಯರ್ಥ ಶ್ರುತಿಯಿಂದ ಬಂದಾಗಾಯಿತು. ಪರೋ ದಿವಾ ಪರ ಏನಾ ಪೃಥಿವ್ಯಾ, ಇದು ಅಮೃಣಿ ಸೂಕ್ತ. ವಿಷ್ಣು ಏನಾಗಿದ್ದಾನೆ, ಪರೋ ದಿವಾ ಪರ ಏನಾ ಪೃಥಿವ್ಯ, ದ್ಯೂ ಮತ್ತು ಪರ ಎಲ್ಲರ ಮೇಲಿದ್ದಾನೆ ವಿಷ್ಣು ಅಂತ ಹೇಳ್ತಾ ಇದ್ದಾನೆ. ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದರೆ ಅವು ಅಮೃಣಿ ಸೂಕ್ತ. ಅದು ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಮಿತ್ಯುಕ್ತ ಮಮ ಯೋನಿ ಅಪ್ಸು ಅಂತಃಸಮುದ್ರೇ ಇತ್ಯಾಹ. ಇದು ಯಮಂತಃಸಮುದ್ರೇ ಶುರು ಮಾಡಿದ್ರು. ಸಮುದ್ರದೊಳಗಿರೋನು ನಾರಾಯಣ ಅಂಥೇಳಿ. ಸಮುದ್ರದೊಳಗೆ ನಾರಾಯಣ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅಮೃಣಿ ಸೂಕ್ತದಲ್ಲಿ ನಾನು ಬ್ರಹ್ಮ ರುದ್ರ ಎಲ್ಲರೂ ಸೃಷ್ಟಿ ಮಾಡಿಬಿಡ್ತೇನೆ, ನನ್ನ ಸ್ವಾಮಿ ಮಾತ್ರ ನೀರಿನೊಳಗಿದ್ದಾನೆ ಅಂತ ಹೇಳ್ತಾರೆ. ನೀರಿನೊಳಗಿರೋನು ಯಾರಾಯ್ತು, ಈಗ ಲಕ್ಷ್ಮೀಪತಿ ಅಂತಾಯ್ತು ನಾರಾಯಣ. ದೇರ್ಫೋರ್ ಬ್ರಹ್ಮ ಶಬ್ದ ಯಾರನ್ನು ಹೇಳ್ತಾ ಇದೆ, ವಿಷ್ಣುವನ್ನೇ ಹೇಳ್ತಾ ಇದೆ. ಇವೆಲ್ಲ ಲಾಜಿಕಲಾಗಿ ಅರ್ಥ ಮಾಡ್ಕೋಬೇಕು. ವಿಷ್ಣು ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಅಲ್ಲಿದೆ, ವಿಷ್ಣು ಜಿಜ್ಞಾಸ ಅಂತಿಲ್ಲ. ನೀವು ಯಾಕೆ ಅರ್ಥ ಮಾಡಿದಿರಿ ಅಂದರೆ ಎಲ್ಲ ಸೇರಿಸಿ ಹೇಳಬೇಕು ಅರ್ಥ. ಮಮ ಯೋನಿ ರಪ್ಸು ಅಂತಃ ಸಮುದ್ರೇ ಇತ್ಯಾಹ. ಇಷ್ಟಾದ್ಮೇಲೆ ಅದಕ್ಕಿಷ್ಟು ತತ್ವ ಪ್ರಕಾಶ. ನಾನು ನಾರಾಯಣ ಪ್ರಸಾದ ಮೃತೆ ನಮೋಕ್ಷ ಚೇತ್ ತರ್ಹಿ ತಜ್ಜಿಜ್ಞಾಸ ಇವ ಕರ್ತವ್ಯ ನಾ ಬ್ರಹ್ಮ ಜಿಜ್ಞಾಸ. ನೀವು ಭಾರಿ ಹೇಳಿದಿರಿ, ವಿಷ್ಣು ಪ್ರಸಾದ ಬೇಕು ನಾರಾಯಣ ಪ್ರಸಾದ ಬೇಕು ಅಂತೇಳಿ. ಹಾಗಿದ್ರೆ ಓ ಮಥಾತೋ ನಾರಾಯಣ ಜಿಜ್ಞಾಸ ಅನ್ಬೇಕಿತ್ತು, ಅಥಾತೋ ವಿಷ್ಣು ಜಿಜ್ಞಾಸ ಅನ್ಬೇಕು. ಎಲ್ಲ ಬಿಟ್ಟುಬಿಟ್ಟು ಬ್ರಹ್ಮ ಜಿಜ್ಞಾಸ ಅಂತ ಅದಕ್ಕೆ ಹೇಳ್ತಾರೆ. ಅಂದಮೇಲೆ ಬ್ರಹ್ಮ ವಿಷ್ಣು ಇಲಾಖೆಯಲ್ಲ ಬಿಡಿ ಅಂತ ಹೇಳಿದವು. ನಚವಾಚ್ಯಂ ನಾರಾಯಣ ಎಂಬ ಬ್ರಹ್ಮ ಪದೇನ ವಿವಕ್ಷಿತ ಸೂತ್ರಕೃತ ಇತಿ. ನೀವೇನು ಹೇಳಬೇಕೀಗ, ಬ್ರಹ್ಮ ಅಂದರೆ ನಾರಾಯಣ ಅಂತ ಅರ್ಥ ಹೇಳೋದಕ್ಕೆ ಹೋಗ್ತೀರಿ, ನಾವು ಒಪ್ಪೋದಿಲ್ಲ ಅದನ್ನಂತ. ಬ್ರಹ್ಮಶಬ್ದಶ್ಚ ಬಹ್ವರ್ಥತ್ವೇನ, ಬ್ರಹ್ಮಶಬ್ದ ತುಂಬ ಅರ್ಥಗಳಿದೆ. ಸೂತ್ರಕಾರ ವಿವಕ್ಷಾ ವಿಶೇಷಸ್ಯ ದೃಜ್ಞೇಯತ್ವಾದಿತ್ಯತಃ. ನೀವೇನೋ ಅರ್ಥ ಹೇಳಿದಿರಿ ಅಂಥೇಳಿ ನಾ ನಿಮ್ಮ ಅರ್ಥ ನಾವು ಒಪ್ಪಕ್ಕೆ ಹೋಗೋದಿಲ್ಲ. ಒಂದೇ ಅರ್ಥ ಇದ್ರೆ ಏನು ಮಾಡ್ತಿದ್ವಿ ಆಗ, ಸರಿ ಒಪ್ಕೊಂಡ್ಬಿಡ್ತಾ ಇದ್ದ. ಅನೇಕ ಅರ್ಥ ಇದ್ದಾಗ ನಿಮ್ಮ ಅರ್ಥ ಯಾಕೆ ಒಪ್ತೀವಿ ನಾವೀಗ. ದೇರ್ಫೋರ್ ಸೂತ್ರಕಾರ ಕರೆಕ್ಟಾಗಿ ಹೇಳಿದ್ದಾರೆ, ಇವಿಷ್ಟು ಅಂತ ನೀವು ಸೇರಿಸ್ತಿದ್ದೀರಿ ಅಷ್ಟೇ ಅಂತ. ಈ ಸೂತ್ರಕಾರರು ಬೈತಿದ್ದ ಬಿಟ್ಟ ನಮ್ಮ ಕಡೆ ಬಂದ. ಈಗ ಜನಗಳು ಹಾಗೇನೆ ರಾಮದೇವರು ಬೈತಾ ಇರ್ತಾರೆ, ಅವ್ರು ಸೀತಾದ ಬೆಲೆಗೆ ಶುರು ಮಾಡ್ತಾರೆ. ಯಾವ ಇನ್ನೊಂದು ಪ್ರಸಂಗ ಬಂದರೆ ಹನುಮಂತನ ಬೈ, ಏನಾದ್ರು ಬೈತಿರ್ಬೇಕು ಯಾರು ಒಬ್ಬರನ್ನ. ಅಪ್ಪಿ ತಪ್ಪಿ ರಾವಣನ ಬೈಯೋದಿಲ್ಲ ಅವ್ರು, ಏನು ಮಾಡ್ತಾರೆ ಅಷ್ಟರಲ್ಲೇ ಇರ್ತಾರೆ. ಈ ಕಡೆ ಈ ಕಡೆ ಯಾರು ಬೈತಾ ಇದ್ರೆ ಸಮಾಧಾನ ಅವ್ರಿಗೆ. ಅದಕ್ಕೆ ಈಗ ಸೂತ್ರಕಾರರು ಬಂದು ಯಾಕೆ ಶುರು ಮಾಡಿದಿರಿ ಅಂತ ಇಷ್ಟು ಗಲಾಟೆ ಸೀತ. ಅಥ ಯಾಕೆ ಅಥ ಯಾಕೆ ಎಲ್ಲ ಆಯ್ತು ಮುದೋಯ್ತು. ಈಗ ಇದಕ್ಕೆ ಬಂದಾಗ ನೀವು ಅರ್ಥವೇ ಅದು ಸರಿಯಿಲ್ಲ. ಬ್ರಹ್ಮಶಬ್ದಕ್ಕೆ ವಿಷ್ಣು ಒಂದು ಅರ್ಥ ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಅದು ರೂಪಿಸ್ಬೇಕಾಗಿದೆ ಈಗ. ಸ ವಿಷ್ಣುರಾಹಿ ವಿಶೇಷ ಬ್ರಹ್ಮೇತಿ ವಿಷ್ಣುವೇವ ಮುಖ್ಯ ಇತಿ ಶೇಷ. ವಿಷ್ಣುವಿನಲ್ಲಿ ಮುಖ್ಯವಾಗಿ ಬ್ರಹ್ಮಶಬ್ದ ಇರೋದ್ರೆ ಅದನ್ನೇ ಒಪ್ಪಬೇಕು ಅಂತ ಅರ್ಥ. ಬ್ರಹ್ಮಶಬ್ದಸ್ಯ ಅದು ಹೇಳ್ತಾರೆ, ಒಂದು ಶಬ್ದಕ್ಕೆ ಅನೇಕ ಅರ್ಥ ಇರಬಹುದು. ಆದ್ರೆ ಇದ್ದು ಮಾತ್ರಕ್ಕೆ ಎಲ್ಲ ಅರ್ಥ ತೊಗೋಬೇಕು ಅಂತ ಅಲ್ಲ. ಅದಕ್ಕೆ ಆ ಪ್ರಸಂಗಕ್ಕೆ ಯಾವ್ದು ರೆಲೆವೆಂಟ್ ಆಗುತ್ತೋ ಅರ್ಥ ತೊಗೊಂಡ್ರೆ ಅದು ವ್ಯಾಖ್ಯಾನ ಅಂತ ಅದು ಕರೀತಾರೆ ಹೊರತು ಸರಿದು ಅರ್ಥ ತೊಗೋಬಾರ್ದು. ಹರಿರೇವ ಪರಹ ಹಾಗೇ ಇರೋದು. ಹರಿರೇವ ಪರಹ ಹರಿರೇವ ಗುರುವೂ ಇದೆ. ಹರಿಶಬ್ದ ಕುದುರೆ ಸಿಂಹ ಏನೇನೋ ಅರ್ಥ ಇದೆ. ಸಿಂಹ ಭಾರಿ ದೊಡ್ಡದು, ಕುದುರೆ ಭಾರಿ ದೊಡ್ಡದು ಅರ್ಥನಾ. ಹರಿ ಅಂದರೆ ವಿಷ್ಣು ಸರ್ವೋತ್ತಮ ಅಂತ. ಅಲ್ಲಿ ಅನೇಕ ಅರ್ಥ, ಹತ್ತರ್ಥ ಇದೆ ಹರಿಶಬ್ದಕ್ಕೆ. ಬ್ರಹ್ಮಶಬ್ದಕ್ಕೆ ಹತ್ತಿಲ್ಲ, ಪುಣ್ಯಕ್ಕೆ ಐದಾರಿದೆ ಅಷ್ಟೇ. ಹತ್ತರ್ಥ ಇದ್ದರೂ ಕೂಡ ನಾವು ವಿಷ್ಣು ಅಂತ ಅರ್ಥ ಹೇಗೆ ತಗೋತೀವೋ ಹಾಗೆ ಇಲ್ಲಿ ಬ್ರಹ್ಮಶಬ್ದಕ್ಕೆ ಏನು ತಗೋಬೇಕು, ವಿಷ್ಣು ಅರ್ಥನೇ ತಗೋಬೇಕು ಅಂತ ಅರ್ಥ. ಬ್ರಹ್ಮಶಬ್ದಸ್ಯ ಅನೇಕ ಅರ್ಥತ್ವೇಪಿ ತಸ್ಯ ವಿಷ್ಣುವೇವ ಮುಖ್ಯತ್ವ. ಬ್ರಹ್ಮಶಬ್ದಕ್ಕೆ ಅನೇಕ ಅರ್ಥ ಇದ್ದರೂ ಕೂಡ ವಿಷ್ಣುವಿನಲ್ಲೇ ಮುಖ್ಯ ಅರ್ಥ ಇರೋದ್ರಿಂದ ಮುಖ್ಯಶೈವ ಗ್ರಾಹ್ಯತ್ವ ಸಯೇವ ಸೂತ್ರಕಾರ ವಿವಕ್ಷಿತೋ ಜ್ಞಾಯಿತೆ ಇತಿ ಭಾವ. ಯಾ ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ ಅರ್ಥ ಆಯ್ತಾ, ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಬ್ರಹ್ಮ ಅಂದರೆ ಯಾರು ಹಾಗೆ, ವಿಷ್ಣು ಅಂತ. ಯಾಕೆ ಮುಖ್ಯ ಅರ್ಥ ಅದು ಒಂದೇ. ಯಾವಾಗ ಅಬ್ಜೆಕ್ಟಿವ್ ಹಾಕ್ತೇನೆ ಸೂತ್ರ ಅಂತ ಹೇಳಿದರೆ ಬ್ರಹ್ಮಸೂತ್ರ ಹೇಗೋ, ಬರೀ ಬ್ರಹ್ಮ ಅಂತ ಹೇಳ್ಬಿಟ್ರೆ ಏನು ತೊಗೋಬೇಕಾಗ, ವಿಷ್ಣು ಅಂತೇ ತೊಗೋಬೇಕು. ಮುಖ್ಯ ಅರ್ಥ ಅಂತ ಕರೀತಾರೆ. ಮುಖ್ಯ ಅರ್ಥ ಹೇಳಿಲ್ಲ, ಹಾಲು ಅಂದರೆ ಹಾಲು ಅಂತಾನೆ ಅರ್ಥ. ಹಾಲು ಹಾಕಿ ಯಾವ ಹಾಲು ಹಾಕಬೇಕು ಅಂತ ಕೇಳೋದಿಲ್ಲ, ನಮ್ಗೆ ಗೊತ್ತಿರೋ ಹಾಲೇ ಹಾಕೋದು. ರಸದಲ್ಲಿ ಸ್ವಲ್ಪ ಚೇಂಜ್ ಆಯಿತು, ಇನ್ನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹಾಲು ಕೊಡೋದ್ರೆ ಯಾವ ಎಕ್ಕೆ ಹಾಲು ಬೇಕಾದ್ರೆ ಆಗ್ಬೋದು. ಅಲ್ಲಿ ಎಕ್ಕೆ ಹಾಲು ಕಳ್ಳಿ ಹಾಲು ಎಲ್ಲ ಎಷ್ಟು ಡೇಂಜರಸ್ ಗೊತ್ತಾವು, ಏನಾಗುತ್ತದ ಫುಡ್ ಎಲ್ಲ ಕಣ್ಣೇ ಹೋಗಿಬಿಡುತ್ತವೆಲ್ಲ ಕೂಡ, ಕೆಲವು ಪ್ರಾಣನೇ ಹೋಗ್ಬೋದು. ಅದು ಯಾವುದೋ ಹಾಲು ಫಾರಿನ್ ಹಾಲು ಅಂತ ಅರ್ಥ ಆಗುತ್ತೆ. ಹಾಲು ಅಂದರೆ ಹಾಗಾದರೆ ಒಳ್ಳೆಯದನ್ನು ಹೇಗೆ ತಗೋಬೇಕು, ಮುಖ್ಯಾರ್ಥನ ಹೇಗೆ ತಗೋಬೇಕು, ಬ್ರಹ್ಮಶಬ್ದಕ್ಕೆ ಮುಖ್ಯಾರ್ಥ ವಿಷ್ಣು ಅಂತಾನೆ ಆಗಿದೆ ಅಂತ ಹೇಳಿದರು. ಅದು ಹೇಗೆ ಬಂದರೆ ಮತ್ತೆ ಪ್ರೂವ್ ಮಾಡ್ತಾ, ಸ ವಿಷ್ಣು ರಾಹಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಇತಿ. ನಿರಂತರ ಸೂತ್ರದ್ವಯೇನ ಬ್ರಹ್ಮತ್ವೇನ ನಾರಾಯಣಸ್ಯೈವ ಪ್ರಸ್ತುತಿಂ ಸೂಚಯತಿ ವಿಷ್ಣುಗ್ರಹಣೇನ. ಈಗ ಕೆಲವೆಲ್ಲ ಪ್ರಶ್ನೆ ಮಾಡಬಹುದು, ಸುಮ್ಮನೆ ಇಷ್ಟೆಲ್ಲ ಗಲಾಟೆ ಮಾಡೋದು ಬದಲು ಅಥವಾ ವಿಷ್ಣು ಜಿಜ್ಞಾಸ ಅಥವಾ ವೇದವ್ಯಾಸರೇ ಬರೆದು ಬಿಟ್ಟಿದ್ರೆ ಗಲಾಟೆನೇ ಇರ್ತಿದ್ದಿಲ್ಲ. ಸುಮ್ಮನೆ ಯಾಕೆ ಗಲಾಟೆ ಮಾಡಬೇಕಾಗಿತ್ತು, ಅವರು ಹೋಗ್ತಾನೆ ಇವನ್ ವ್ಯವಸ್ಥೆ ಮಾಡಿ ನಾವು ಉತ್ತರ ಕೊಟ್ಟರೆ ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ನಿಮಗೆ ಗೊತ್ತಿಲ್ಲ, ಆ ಕ್ರಮ ಹೇಳಬೇಕಾದ ಅವಶ್ಯಕತೆ ಇದೆ. ಈಗ ಏನೇನು ಅಥ ಅಂತ ಹೇಳಿ, ಅಥ ಅಂಬೋದು ಯಾವ ಸೂತ್ರ, ಅದು ಬ್ರಹ್ಮಸೂತ್ರ ಗೊತ್ತಾಯ್ತಾ, ಬ್ರಹ್ಮಸೂತ್ರಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಬೇರೆ ಸೂತ್ರಗಳು ಇವೆ, ಜೈಮಿನಿ ಸೂತ್ರ ಇದೆ, ದೈವೀ ಮೀಮಾಂಸಾ ಸೂತ್ರ ಇದೆ. ಅದು ಇದರ ಹಿಸ್ಟ್ರಿ ಗೊತ್ತಿದ್ದರೆ ಅರ್ಥ ಆಗ್ತದೆ. ವೇದವ್ಯಾಸರು ಏನು ಮಾಡಿದರು, ತಮ್ಮ ಉಪಶಿಷ್ಯನ ಕರೆದರು, ಜೈಮಿನಿಯಮ್ಮನ ಕರೆದರು, ಅವ್ರನ್ನ ಕರೆದು ಹೇಳಿದರು ಅವರಿಗೆ ಏನಂತ, ನೀವು ಕರ್ಮೀಮಾಂಸಾ ಬರೀಬೇಕು ಅಂತ ಹೇಳಿದರು. ಅವ್ರು ದೊಡ್ಡ ಸೂತ್ರಗಳನ್ನ ಬರೆದು ಧರ್ಮೀಮಾಂಸ ಬರೆದ್ಬಿಟ್ರು. ಆಮೇಲೆ ಪೈಲರ ಶೇಷ ಪೈಲ ಅಂತ ಇನ್ನೂ ಇಬ್ಬರಿದ್ರು, ಅವ್ರನ್ನ ಕರೆದು, ನೋಡಿ ನೀವು ದೈವೀಮಾಂಸ ಬರೀಬೇಕು, ಇಲ್ಲಿ ಕರ್ಮೀಮಾಂಸ ಅವರು ಬರೆದರು, ದೈವೀಮಾಂಸ ನೀವು ಬರೀಬೇಕು, ಅದಕ್ಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಮೊದಲ ಸೂತ್ರ ಕೊನೆ ಸೂತ್ರ ತಾವೇ ಬರೋದು. ಓಂ ಅಥಾತೋ ದೈವೀ ಮೀಮಾಂಸಾ ಓಂ ತಾವೇ ಬರೋದು. ಕೊನೆಗೇನಂತ ಬರೆದ್ರು, ತಂ ಬ್ರಹ್ಮೇತ್ಯಾಚಕ್ಷತೆ ಸ ವಿಷ್ಣು ರಾಹ ಅಂತ ಹೇಳ್ಬಿಟ್ಟು ಸೂತ್ರ ಬರೀ ಎರಡು ಸೂತ್ರ ಬರೆದ್ಬಿಟ್ಟು ಬರೆದು ಉಳಿದೆಲ್ಲ ನೀವೇ ಬರೀ ಅಂತ ಕೊಟ್ಬಿಟ್ಟು ಎಲ್ಲ ಬರೆದಾಗ್ಬಿಟ್ರು. ಆಮೇಲೆ ಬ್ರಹ್ಮಸೂತ್ರ ತಾವೇ ಬರೆದ್ರು ಕೂತ್ಕೊಂಡು ಎಲ್ಲದನ್ನು ಕೂಡ ಅರ್ಥ ಆಯ್ತಾ. ಈಗ ಶಿಷ್ಯರ ಕೈಲಿ ಏನು ಮಾಡಿದ್ರು, ಈಗಾಗಲೇ ಬ್ರಹ್ಮೀಮಾಂಸ ಆಯಿತು, ದೈವೀ ಮೀಮಾಂಸ ಆಯಿತು, ಕೊನೆಗೆ ಸೂತ್ರ ಬರೆದ್ರು ತಾವೇನೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂಥೇಳಿ. ಬ್ರಹ್ಮ ಯಾರು ಅಂದರೆ ವಿಷ್ಣು ರಾಹಯಿ ಅಂತ ತಾವೇ ಬರೆದ್ಬಿಟ್ರೆ ಸೂತ್ರನ. ಈ ಶುರು ಮಾಡೋಕ್ಕೆ ಏನು ಶುರು ಮಾಡ್ತಾರೆ, ಈಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ. ಈಗ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಆ ಪ್ರಸಂಗದಲ್ಲಿ ಯಾವ ಪದ ಉಪಯೋಗಿಸ್ಬೇಕು ಅವರೀಗ, ಬ್ರಹ್ಮ ಪದನೇ ಉಪಯೋಗಿಸ್ಬೇಕು. ಇದೆಲ್ಲ ಹಿಸ್ಟ್ರಿ ಗೊತ್ತಿದ್ದವ್ರಿಗೆ ಅರ್ಥ ಆಗಿದೆ, ಬೇರೆಯವರಿಗೆ ಹೌದಲ್ಲ ಅದು ಯಾಕೆ ಗಲಾಟೆ ಮಾಡಬೇಕಾಗಿತ್ತು ಅನ್ನಿಸ್ತದೆ. ಆ ಪ್ರಸಂಗ ಇರೋದೇ ಹಾಗೆ, ಅದಕ್ಕೆ ಹಾಗೆ ಹೇಳಿದ್ದಾರೆ ಅಂತ ಕೋಟ್ ಮಾಡಿ. ಸ ವಿಷ್ಣು ರಾಹಹಿ ತಂ ಬ್ರಹ್ಮೇತ್ಯಾಚಕ್ಷತೆ. ಇದೆಲ್ಲ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹತ್ತನೇ ಅಧ್ಯಾಯದಲ್ಲಿ ಗೊತ್ತಾಯ್ತಾ. ದೈವೀ ಮೀಮಾಂಸಕಾದ್ಯಂತಂ ಕೃತ್ವ, ದೈವೀ ಮೀಮಾಂಸದ ಆದಿ ಮತ್ತು ಅಂತ್ಯಗಳನ್ನು ಬರೆದು, ಶೇಷಂಚ ಮಧ್ಯ ಪೈಲಂ ಶೇಷಂಚ ಪೈಲಮಥಾದಿಚ ಶೇಷಂಚ ಮಧ್ಯಕರಣೆ, ಶೇಷ ಅಂತ ಒಬ್ಬ ಶಿಷ್ಯ, ಪೈಲ ಅಂತ ಒಬ್ಬ ಶಿಷ್ಯ, ಅವರಿಬ್ಬರನ್ನ ಕುರಿತು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಅಂತ ಅಲ್ಲೆಲ್ಲ ಬರ್ತಿದ್ದಾರೆ. ಅದೆಲ್ಲ ಓದ್ಕೋಬೇಕು. ಪೈಲ ಔಡಲೋಮಿ ಕಾಶಕೃಷ್ಣ ಬಾದರಿ ಜೈಮಿನಿ ಇವರೆಲ್ಲ ವೇದವ್ಯಾಸರ ಪ್ರಮುಖ ಶಿಷ್ಯರು. ಇವೆಲ್ಲ ಯಾಕೆ ತಿಳ್ಕೊಂಡಿರ್ಬೇಕು ಅಂದರೆ ವ್ಯಾಸ ಪೂಜೆಗೆ ಬೇಕಾದಲ್ಲ, ವೇದವ್ಯಾಸ ಪೂಜೆ ಮಾಡೋಕ್ಕೆ ವಿಜಯದಶಮಿ ದಿವಸ ಭಾಳ ಮೂರು ದಿವಸ ಮಾಡಬೇಕಲ್ಲ, ಅವಾಗ ಏನು ಮಾಡಬೇಕಾಗ, ಅವ್ರ ಶಿಷ್ಯರ ಸಮೇತ ಗುರುಗಳ ಪೂಜೆ ಮಾಡಬೇಕು. ಆ ಶಿಷ್ಯರೆಲ್ಲ ಅವ್ರ ಹೆಸರುಗಳು ಮುಖ್ಯ ವಿಷಯ ಗೊತ್ತಿರಬೇಕು, ಇಲ್ಲ ಹೋದರೆ ನಮಗೆ ಅವ್ರು ಯಾರು ಅವ್ರ ಮಹಿಮೇನೆ ಗೊತ್ತಾಗೋದಿಲ್ಲ. ಆ ಬ್ರಹ್ಮಯಜ್ಞದಲ್ಲಿ ಬರ್ತಾರೆ, ಆದರೆ ಅದರಲ್ಲಿ ಫುಲ್ ಬರ್ತಾರೆ, ಅದು ಅಲ್ಲಿ ಬಂದಾಗ ಯಾರಿಗೆ ಎಲ್ಲ ಬರೋದಿಲ್ಲ ಬ್ರಹ್ಮಯಜ್ಞದಲ್ಲಿ, ಅದು ಎಲ್ಲರೂ ಬರ್ತಾರೆ. ಪ್ರತಿಯೊಬ್ಬರನ್ನ ಏನು ಮಾಡಬೇಕು ಅಲ್ಲಿ, ಆಗ ಪ್ರತಿಯೊಬ್ಬರು ಸ್ಮರಣೆ ಮಾಡಬೇಕು. ಯಾತಕ್ಕೆ ಮಹತ್ವ ಅಂತ ಕೇಳಿದರೆ, ಇಂಥ ಶಿಷ್ಯರಿದ್ದಾರೆ ಅಂದಮೇಲೆ ಮಹಿಮೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ. ಪದ್ಮನಾಭ ತೀರ್ಥರು ಆಚಾರ್ಯ ಶಿಷ್ಯರು, ಜಯತೀರ್ಥರು ಟೀಕಾ ಬರ್ತಾರೆ ಅಂತ ಹೇಳಿದ ತಕ್ಷಣ ಅವಾಗ ಏನಾಯ್ತು, ಈಗ ಭಾಳ ದಿನಕ್ಕೆ ರಾಯರು ಇವ್ರು ಯಾರೂ ಗೊತ್ತಿಲ್ಲ, ಆಚಾರ್ಯ ಟೀಕಾರ್ಯರು ಗೊತ್ತಿಲ್ಲ, ರಾಯರು ಗೊತ್ತಿದ್ದಾರೆ. ಈಗ ಆಚಾರ ಪರಿಚಯ ಹೇಗೆ ಮಾಡಿಕೊಡ್ಬೇಕು, ನೀವು ಯಾವ ರಾಯರು ಪೂಜೆ ಮಾಡ್ತೀರಲ್ಲ ಅವ್ರು ಏನು ಗ್ರಂಥ ಬರೆದಿದ್ದಾರೆ ಅದಕ್ಕೆ ಟೀಕಾ ಅಂತ ಮೇಲಿದೆ, ಅದ್ರ ಮೇಲೆ ಭಾಷ್ಯ ಇದೆ, ಅದು ಬರೆದವರು ಅವರು ಅಂದರೆ ಓ ಹಾಗಿದ್ದು ಇವರಿಗೆ ತೀರಾ ಸಿಂಪಲ್ಲಾಗಿ ಏನಾಯಿತು ದೊಡ್ಡ ಆ ಅರ್ಥ ಬಂದ್ಬಿಡ. ಶಿಷ್ಯರಿಂದ ಗುರುನ ಅರ್ಥ ಮಾಡಿಕೊಳ್ಳೋದು ಒಂದು, ಗುರುವಿಂದ ಶಿಷ್ಯ ಅರ್ಧ ಇನ್ನೊಂದು ಕ್ರಮ. ಈಗ ಟೀಕಾರ ಎಂಥವ್ರು ಗೊತ್ತೇನೆ, ಆಚಾರ್ಯದ್ರ ಪಾಠ ಕೇಳಿದವ್ರಿ ಅವ್ರ ಮಹಿಮೆ. ಈಗ ಸೊ ಯಾರ ಮಹಿಮೆ ಗೊತ್ತಿದ್ರೆ ಯಾರ ಮಹಿಮೆ ಅರ್ಥ ಆಗುತ್ತೆ? ಈಗ ಮಧ್ವಾಚಾರ ಮಹಿಮೆ ಗೊತ್ತಿದ್ದವರಿಗೆ ಅವ್ರ ಶಿಷ್ಯರು ಪದ್ಮನಾಭ ತೀರ್ಥರು ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಆದರೆ ಮಧ್ವಾಚಾರ ವಿಷಯ ಗೊತ್ತಿಲ್ಲದವರಿಗೆ ಪದ್ಮನಾಭ ತೀರ್ಥರು ಗೊತ್ತಿದ್ದವರಿಗೆ ಇವರು ಗುರುಗಳವರು ಅಂದರೆ ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಯಾರ್ಯಾರು ಯಾವ ಪ್ರಸಂಗದಲ್ಲಿ ಯಾರನ್ನು ಚಿಂತನೆ ಮಾಡಬೇಕು ಚಿಂತನೆ ಮಾಡಬೇಕು. ನಮ್ಮಲ್ಲಿ ಏನಾಗುತ್ತೆ, ಅವ್ರ ಹೆಸರಲ್ಲಿ ಬೇಕಿಲ್ಲ ಅಂತ ತಿಳ್ಕೊತಾರೆ, ಬೇಕಿಲ್ಲ ಅಲ್ಲ, ಬೇಕದು ವೈಭವ ತಿಳ್ಕೊಳ್ಳೋದು ಬೇಕದು. ಇವತ್ತು ಹಾಗೆ ನಮ್ಮೆಲ್ಲ ನಮ್ಮ ಮಠದ ಇತಿಹಾಸ ತಿಳ್ಕೊಳ್ಳೋದು, ಮುಖ್ಯ ಯತಿಗಳ ಹೆಸರು ತಿಳ್ಕೊಳ್ಳೋದು, ಗುರುಗಳ ಹೆಸರು ತಿಳ್ಕೊಂಡು ಏನು ಕಾರಣ ಅಂದರೆ ನಮ್ಮ ಪರಂಪರೆ ದುಷ್ಟು ದೊಡ್ಡ ಪರಂಪರೆ ಅಂತೇಳಿ ಭಕ್ತಿ ಬರಲಿಕ್ಕೆ ಕಾರಣ ಆಗಿದೆ. ಮಕ್ಕಳಿಗೆ ಏಕ ನಮ್ಮ ಬ್ರಹ್ಮಸೂತ್ರ ಭಾಷೆ ಅಂತ ಅರ್ಥ ಆಗೋದಿಲ್ಲ. ಇದು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಇದಕ್ಕೋಸ್ಕರವಾಗಿ ಅವರು ನಮ್ಮ ಬ್ರಹ್ಮ ಜಿಜ್ಞಾಸೆ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗದೆ ತಿಳಿಯಿರಿ. ನಮ್ಮ ಇಡೀ ಶಾಸ್ತ್ರ ಪರಂಪರೆಗೆ ಕೇಂದ್ರ ಬಿಂದು ಯಾವುದು ಅಂದರೆ ಬ್ರಹ್ಮಸೂತ್ರ. ಇದ್ರ ಮೇಲೆ ಉಳಿದ ಎಲ್ಲ ಗ್ರಂಥ, ಯಾವುದೇ ಗ್ರಂಥ ಓದಿ, ಲಿಂಕ್ ಎಲ್ಲಿ ಬರಬೇಕು ಅನಿಕೆ, ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಎಂಡ್ ಆಗಲಿ. ತತ್ವರಣಿ ಅಷ್ಟೆಲ್ಲ ಓದಿದ್ದಾಯಿತು, ಎಲ್ಲಿ ಎಂಡ್ ಆಯ್ತು ಅದು? ನಿರ್ದೋಷಾಶೇಷ ಸದ್ಗುಣಂ ಸವತೀತ ಕ್ಷರಾಕ್ಷರಂ ಸದಾಗವೇಗವಿ ಎಲ್ಲ ಇದು ಸಂಬಂಧಪಟ್ಟಿದೆ. ಹೀಗಾಗಿ ಯಾವುದೇ ಗ್ರಂಥ ಎಲ್ಲಿ ಬೇಕಾದ್ರೂ ತಗೊಳ್ಳಿ, ಅದು ಬ್ರಹ್ಮಸೂತ್ರ ಲಿಂಕ್ ಆಗದೆ ಹೋದರೆ ಅದು ಶಾಸ್ತ್ರನೇ ಅಲ್ಲ. ಅದನ್ನ ಅರ್ಥ ಮಾಡಿಕೊಟ್ರೆ ಆಗಿದ್ದು ಓದಬೇಕು ಅನ್ನೋ ಭಾವನೆ ಬರುತ್ತೆ. ಅದು ಹೇಳಿದ ದೈವೀ ಮಾಂಸಾ ಸೂತ್ರ ಶಾಸ್ತ್ರ, ಅದರ ಕೊನೆಯ ಎರಡು ಸೂತ್ರಗಳಿವೆ, ಅದು ಮುಗಿದ್ಮೇಲೆ ಶುರುವಾಗುತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ. ನಿರಂತರ ಅದಕ್ಕೆ ನಿರಂತರ ಸೂತ್ರದ್ವಯೇನ ಬ್ರಹ್ಮತ್ವೇನ ನಾರಾಯಣ ಸೇವ ಪ್ರಶ್ನೆ ನಿರಂತರ ಸೂತ್ರದ್ವಯೇನ ಅಂದ್ರೇನು? ಒನ್ ಆಫ್ಟರ್ ಅಂದ್ರೆ ಬಂದ್ರೆ ನಿರಂತರ ಅಂತ ಗ್ಯಾಪ್ ಇಲ್ಲ. ನವಿಷ್ಣುರಾಹಿ ಒಂದು ಸೂತ್ರ, ತಮ್ಮ ಬ್ರಹ್ಮೇ ತ್ಯಾಚದೆ ಇನ್ನೊಂದು ಸೂತ್ರ, ಆ ರೀತಿ ಕಂಟಿನ್ಯೂಸ್ ಆಗಿ ಬಂದಿದೆ. ಅವನು ಬ್ರಹ್ಮ ಅಂತ ಕರೀತಾರೆ, ಅವನೇ ವಿಷ್ಣು ಅಂತ ಹೇಳಿದ ಮೇಲೆ ಮಧ್ಯೆ ಗ್ಯಾಪ್ ಇಲ್ಲ. ಎಲ್ಲೋ ಎಲ್ಲಲ್ಲಿ ಎರಡು ಶ್ಲೋಕ ಜಾಯಿನ್ ಮಾಡಿಬಿಟ್ರೆ, ಹಾಗೆ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀವಿ ಅಂತ. ನಿರಂತರ ಸೂತ್ರದ್ವಯೇನ ಬ್ರಹ್ಮತ್ವೇನ ನಾರಾಯಣ ಸೇವ ಪ್ರಸ್ತುತಿಂ ಸೂಚಯಿತಿ ವಿಷ್ಣುಗ್ರಹಣೇನ. ಬ್ರಹ್ಮಶಬ್ದಸ್ಯ ಅನ್ಯತ್ರಾಪಿ ರೂಢತ್ವಾತ್ ರೂಢೇರೇವ ಮುಖ್ಯತ್ವಾತ್ ಕುತೋ ವಿಷ್ಣೋ ಏವ ಅಸೌ ಮುಖ್ಯ ಇತ್ಯತಃ ಯಮಿತಿ. ಸರಿ, ಬ್ರಹ್ಮಜ್ಯೋತಿಗೆ ಒಂದೇ ಅರ್ಥ ಅಲ್ವಲ್ಲ ಸ್ವಾಮಿ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಾ ಬಂದು ಅದೆಲ್ಲ ಆಯ್ತು. ಈಗ ಯಮಿತಿ, ಯದ್ಯಪಿ ಅನ್ಯತ್ರ ರೂಢೋ ಬ್ರಹ್ಮಶಬ್ದ ತಥಾಪಿ ವಿಷ್ಣಾವೇವ ಮುಖ್ಯ. ಕೆಲವು ಶಬ್ದಗಳು ಬೇರೆ ಕಡೆ ಉಪಯೋಗಿಸ್ತಾ ಇರ್ತಾರೆ, ತಿಳ್ಕೊಬೇಡ, ತಿಳ್ಕೊ ಉಪಯೋಗಿಸ್ಬೋದು. ಅಂದರೆ ಬ್ರಹ್ಮಶಬ್ದ ಆಗೋಗ್ಬಿಟ್ಟಿದೆ, ಬ್ರಹ್ಮದೇವರ ಬಗ್ಗೆ ಉಪಯೋಗಿಸೋ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಆಗಲೇ. ಆದರೆ ರೂಢಿ ಅದು, ಬ್ರಹ್ಮದೇವರು ಬ್ರಹ್ಮ ಅಂದರೆ ಬ್ರಹ್ಮದೇವರ ರೂಢಿ ಬಂದುಬಿಟ್ಟಿದೆ. ಆದರೆ ರೂಢಿ ಎರಡು ವಿಧ, ಎರಡು ವಿಧ ಅಂದ್ರೇನು? ಒಂದು ಅಗ್ನಿ ರೂಢಿ, ಸಾಮಾನ್ಯ ರೂಢಿ, ಇನ್ನೊಂದು ವಿದ್ವದ್ ರೂಢಿ, ಜ್ಞಾನಿಗಳ ರೂಢಿ. ಈ ಬ್ರಹ್ಮಸೂತ್ರಕ್ಕೆ ನಾವು ಜ್ಞಾನಿಗಳ ರೂಢಿ ಅಪ್ಲೈ ಮಾಡಬೇಕೋ ಸಾಮಾನ್ಯ ರೂಢಿ ಅಪ್ಲೈ ಮಾಡಬೇಕೋ? ಯಾಕೆ? ಇದು ಶಾಸ್ತ್ರ, ಇದು ಶಾಸ್ತ್ರಕ್ಕೆ ಯಾವಾಗ ಏನು ಅಪ್ಲೈ ಮಾಡಬೇಕೋ? ವಿದ್ವದ್ ರೂಢಿ ಅಪ್ಲೈ ಮಾಡಬೇಕು. ಜನಸಾಮಾನ್ಯರ ಬಗ್ಗೆ ಮಾತಾಡಬೇಕಾದ್ರೆ ಲೋಕ ರೂಢಿ ಸಾಕರ ಬಗ್ಗೆ, ಲೋಕ ರೂಢಿ ವಿಚಾರ ಅಲ್ಲ ಇದು, ಹೈಯರ್ ಇದೆ ಅಂತಂದರೆ ವಿದ್ವದ್ ರೂಢಿನೇ ಇದು ಮಾಡಬೇಕು. ಎಕ್ಸ್ಪರ್ಟ್ರು ಹೇಳಿದ್ರೆ ಕೇಳಬೇಕು, ಸಾಮಾನ್ಯರು ಮಾತ್ರ ಕೇಳಬಾರದು. ವಿಷ್ಣಾವೇವ ಅಸೌ ಮುಖ್ಯ ಇತ್ಯತಃ ಯಮಿತಿ, ಯದ್ಯಪಿ ಅನ್ಯತ್ರ ರೂಢೋ ಬ್ರಹ್ಮಶಬ್ದ ತಥಾಪಿ ವಿಷ್ಣಾವೇವ ಮುಖ್ಯ, ಅನ್ಯತ್ರ ಅಗ್ನಿರೂಢಿತ್ವಾತ್ ಭಗವಚಿತ ವಿದ್ವದ್ ರೂಢ್ಯ ಬ್ರಹ್ಮಶಬ್ದ ಇತಿ. ಬ್ರಹ್ಮ ಅಂದರೆ ಬ್ರಾಹ್ಮಣ ಇತ್ಯಾದಿ ಅರ್ಥಗಳೆಲ್ಲ ಅಗ್ನಿರೂಢಿಗಳು, ಗೊತ್ತಾಯ್ತಾ? ಬ್ರಹ್ಮ ಹೆಸರಿಕೊಂಡು ವಿಷ್ಣು ಎಂಬುದು ಅನ್ನೋದು ವಿದ್ವದ್ ರೂಢಿ ಅದು, ಅದನ್ನೇ ಅರ್ಥ ಮಾಡ್ಕೊಂಡು. ಕವೀನಾಂ ತದೇವ ಪರಮಂ ಬ್ರಹ್ಮೇತಿ ಶ್ರುತ್ಯುಕ್ತತ್ವಾತ್ ವಿದ್ವತ್ ಅವಿದ್ವದ್ ರೂಢ್ಯೋ ವಿದ್ವದ್ ರೂಢೇರೇವ ಮುಖ್ಯತ್ವಾತ್. ನೆನ್ಪಿಡ್ಕೋಬೇಕು ವಾಕ್ಯ, ಕೋಟಬಲ್ ಲೈನ್ ಅದು, ನಿಯಮ ಅದು. ಏನು ನಿಯಮ ಅಂದರೆ ವಿದ್ವತ್ ಅವಿದ್ವದ್ ರೂಢ್ಯೋ, ವಿದ್ವದ್ ರೂಢಿ ಅಂತ ಒಂದು, ಅವಿದ್ವದ್ ರೂಢಿ ಅಂತ ಒಂದು, ಎರಡಕ್ಕೆ ವಿರೋಧ ಬಂದಾಗ ಪ್ರಬಲ ಯಾವುದು? ವಿದ್ವದ್ ರೂಢಿನೇ ಪ್ರಬಲ. ಶ್ರುತಿನೂ ದೊಡ್ಡದು, ಸ್ಮೃತಿನೂ ದೊಡ್ಡದು, ಎರಡರ ಮಧ್ಯೆ ವಿರೋಧ ಬಂದಾಗ ಯಾವುದು ದೊಡ್ಡದು? ಶ್ರುತಿ ದೊಡ್ಡದು ಅಷ್ಟೇ. ಎರಡು ರೂಢಿ ಎರಡೂ ಒಪ್ಪೋಣ, ಆದರೆ ವಿರೋಧ ಬಂದಾಗ ಮಾತ್ರ ಹೈಯರ್ ರೂಢಿಗೆ ಹೋಗ್ಬೇಕು, ಲೋಯರ್ ರೂಢಿಗೆ ಹೋಗ್ಬಾರ್ದು. ಇದು ಅರ್ಥ ಮಾಡಿಕೊಂಡ್ರೆ ವಿದ್ವದ್ ರೂಢೇರೇವ ಮುಖ್ಯತ್ವಾ ತಚ್ಛಬ್ದೇನ ವಿಷ್ಣು ರೀತಿ ಕೃತ ಕುತಃ ಇತಿ ಚೇತ್. ಆಯ್ತು, ಅದರಿಂದ ವಿಷ್ಣು ಅಂತ ಹೇಗಾಗತ್ತೆ ಅಂತ ಕೇಳಿದರೆ, ಬರೀ ವಿಷ್ಣು ಅಂತ ಹೇಳಿಲ್ಲ, ಯಮಂತ ಸಮುದ್ರೇ ಸ್ಥಿತಂ ಜ್ಞಾನಿನೋ ಜಾನಂತಿ, ಸಮುದ್ರದೊಳಗಿದ್ದಾನೆ ಅಂತ ಹೇಳ್ತಾರೆ ಅಂದಮೇಲೆ ಸಮುದ್ರದಿದ್ದಾರೆ ಯಾರಿಗೂ ಅಪ್ಲೈ ಆಗಲ್ಲ. ವಿಷ್ಣುಲಿಂಗಾದೇವ ಇತಿ ಭಾವ, ಸಮುದ್ರದಲ್ಲಿ ಇರಬೇಕೆ ಎಂಬುದೇನು ವಿಷ್ಣುಲಿಂಗ, ಲಿಂಗ ಆದರೆ ಲಕ್ಷಣ ಅಂತ ಅರ್ಥ. ವಿಷ್ಣುಲಿಂಗತ್ವಾದೇವಿ ಇತಿ ಭಾವ. ಸಮುದ್ರಸ್ಯ ತು ಅಲಿಂಗಸ್ಯ ಅನ್ಯತ್ರ ಕಥಂಚಿತ್ ಸಂಭವಾತ್ ತಚ್ಛಬ್ದೇನ ಕುತೋ ವಿಷ್ಣುತ್ವ ನಿಶ್ಚಯ ಇತ್ಯಥೋ ದಿರವಕಾಶ ಶ್ರುತೇರೇವ ಇತ್ಯಾಹ ತನ್ನ ಇತಿ. ಆಯಿತು, ಅಲ್ಲೂ ಸ್ವಲ್ಪ ಆಂಬಿಗ್ಯೂಟಿ ಇದೆ ಅಂತ ಕೇಳಿದರೆ, ತನ್ನೋ ವಿಷ್ಣು ಅಂತ ಮುಂದಿದೆ ನೋಡುತ್ತ ಕೋಟ್ ಮಾಡಿ. ಯತಸ್ತಂ ವಿದ್ಮಹೇ ಧೀಮಹಿ ಚ ತಸ್ಮಾತ್ ತಸ್ಮಾತ್ ಶುಭಂ ಪ್ರತಿ ವಿಷ್ಣುಶ್ಚೋದಯಿತು ಇತ್ಯರ್ಥ. ಆದ್ದರಿಂದ ವಿಷ್ಣು ನಮ್ಮನ್ನು ನಮ್ಮ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಲಿ ಅಂತ ಹೇಳೋ ಅರ್ಥ ಬಂದಿರೋದ್ರಿಂದ ವಿಷ್ಣುವೇ ನಾರಾಯಣ. ಯದಿ ವಿಷ್ಣು ಶಬ್ದಾತ್ ಸಯೇವ ಅತ್ರ ಉಕ್ತ ಬ್ರಹ್ಮ ತರಿ ತನ್ನೋ ರುದ್ರ ಇತ್ಯಾದಿ ಇತರ ವಾಚಕ ಶಬ್ದ ಸದ್ಭಾವಾತ್ ದೇಶಾಭಿ ಮುಖ್ಯ ಬ್ರಹ್ಮತ್ವ ಪ್ರಾಪ್ತವಿದ್ಯತಃ ತಂಚೇತಿ. ಅದೇ ಮಹಾರಾಯಣ ಉಪನಿಷತ್ತಲ್ಲಿ ರುದ್ರ ಅಂತ ಬಂದಿದೆಯಲ್ಲ ಅಂತ ಕೇಳಿದರೆ, ಬಂದಿದೆ, ಆದರೆ ಅದು ಮುಖ್ಯವಾಗಿ ಅವ್ರು ಬಂದಿರೋದಲ್ಲ ಅದು. ಯಾಕೆ? ಅದು ಇವರಿಗೆ ಅಪ್ರಿಕ ಭಾಗ ಲಕ್ಷಣ ಅಲ್ಲದು. ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳುತ್ತೆ ಎಂಬ ರೀತಿಯಲ್ಲಿ ಎಲ್ಲ ಶಬ್ದಗಳು ರುದ್ರನ ಹೇಳುತ್ತೆ ಅಂತಿಲ್ಲ. ತೆರ್ಫೋರ್ ಅಲ್ಲಿ ಬಂದರೆ ರುದ್ರ ಶಬ್ದಕ್ಕೆ ಏನರ್ಥ? ವಿಷ್ಣು ಅಂತಲೇ ಅರ್ಥ. ಕುತೋ ನೇತರೇಷಾಂ ಮುಖ್ಯ ಬ್ರಹ್ಮತ್ವ ಪ್ರಾಪ್ತಿ ರೀತಿ ಚೇತ್ ತತ್ಪ್ರಾಪಕ ಶಬ್ದಾನಾಂ ವಿಷ್ಣುವೇವ ಮುಖ್ಯತ್ವಾದ ಇತಿ ಅಭಿಪ್ರಾಯೇಣ ತತ್ರ ಶ್ರುತಿ ಮಾಹ ನಾಮಾನಿ. ಅಲ್ಲಿ ಶ್ರುತಿ ಹೇಳ್ತಾ ಇದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ ಅಂತ ಹೇಳಿಬಿಟ್ಟು. ಸರ್ವಾಣಿ ನಾಮಾನಿ ರುದ್ರಾದಿ ಜಗತಿ ಮುಖ್ಯತೋ ನ ಸಂತಿ ತಾ ನಯತು. ಉಳಿದವರಿಗೆಲ್ಲ ಮುಖ್ಯವಾಗಿ ಹೆಸರುಗಳಿಲ್ಲ, ರುದ್ರ ಅಂದರೆ ಮುಖ್ಯವಾಗಿ ವಿಷ್ಣು ಅಂತಲೇ ಅರ್ಥ. ಬಂದೆ ವಿಷ್ಣು ಸಹಸ್ರ ರುದ್ರೋ ಬಹು ಶಿರಾಬೊಬ್ರು ಒಂದೋಗ್ಬಿಟ್ಟಿದೆ. ಇತರಶ ಜಗತಃ ಸರ್ವಂ ನಾಮ ಪ್ರವೃತ್ತಿ ನಿಮಿತ್ತಂ ಉತ್ಪತ್ತಿ ಮತ್ ತರ್ಹಿ ಕಸ್ಮಿನ್ ತಾನಿ ಮುಖ್ಯತಃ ಸರ್ವಾಣಿ ನಾಮಾನಿ ಎಂ ಮುಖ್ಯತೋ ವಾಚಕತ್ವೇನ ವಿಶಂತಿ ತಂ ಅಪರಿಚ್ಛಿನ್ನ ಪ್ರವೃತ್ತಿ ನಿಮಿತ್ತಂ ವಿಷ್ಣು ವದಂತಿ ವಿದ್ವಾಂಸಃ ಇತ್ಯರ್ಥ. ಆದ್ದರಿಂದ ಬ್ರಹ್ಮ ಅಂದರೆ ವಿಷ್ಣು ಅಂತಲೇ ಅರ್ಥ ಮಾಡಬೇಕು. ಶಿವ ರುದ್ರ ಏನರ್ಥ ಬಂದರು, ಶಬ್ದ ಬಂದರು, ವಿಷ್ಣು ಪರವೇ ಮಾಡಬೇಕು. ಯಥಾ ಸರ್ವನಾಮವತ್ವೇನ ವಿಷ್ಣುರೇವ ಅತ್ರೋಕ್ತಂ ಬ್ರಹ್ಮ ತಥಾ ರುದ್ರಾದಿನಾಮಪಿ ವಿಷ್ಣುವಾದಿ ಶಬ್ದವಾಚ್ಯತ್ವೇನ ತಯೇವ ಅತ್ರ ಉಕ್ತಂ ಬ್ರಹ್ಮ ಕಿಂ ನ ಸ್ಯುಃ ಇತ್ಯತಃ ಯೈತಿ. ನಾಮಧಾ ನಾಮಧಾರಕಃ. यो देवानाम नामधा एक एव नामधा नामधारकः धा शब्दक्के धारकः अंत हेसरु यद् यत् शब्देन विष्णुरिति कृतः अस्य सूक्तस्य अन्यपरत्वादित्यतः अजस्सि ಈ ಸೂಕ್ತಕ್ಕೆ ಬೇರೆ ಅರ್ಥ ಮಾಡ್ತೀವಿ ಅಂದರೆ ಅಜಸ್ಯ ನಾಭವು ಅಂತಿದೆ. ಪದ್ಮನಾಭತ್ವ ಲಿಂಗಾದಯಂ ವಿಷ್ಣುರೇವ, ಪದ್ಮನಾಭ ಅಂತ ಹೇಳಿರೋದ್ರಿಂದ ಪದ್ಮನಾಭನಾಗಿರೋದು ವಿಷ್ಣು ಮಾತ್ರ, ಆದ್ದರಿಂದ ಉಳಿದವರು ಬ್ರಹ್ಮಶಬ್ದ ವಾಚ್ಯರಾಗೋದಿಲ್ಲ. ಉತ್ಸರ್ಗತೋ ಲಿಂಗ ಲಿಂಗಾತ್ ಶ್ರುತೇ ಪ್ರಾಬಲ್ಯೇಪಿ ನಿರವಕಾಶ ಲಿಂಗೇನ ಸಾವಕಾಶ ವಿಶ್ವಕರ್ಮ ಶ್ರುತೇ ಪಾದ ಸಂಭವ ಇತಿ ಭಾವ. ಉತ್ಸರ್ಗತೋ ಲಿಂಗಾತ್ ಶ್ರುತೇ ಪ್ರಾಬಲ್ಯೇಪಿ, ಕೆಲವೆಲ್ಲ ವಾತುಗಳುಂಟು, ಶ್ರುತಿ ಲಿಂಗ ವಾಕ್ಯ ಸವಾಕ್ಯ ಎಲ್ಲ ಕೆಲ ಪದಗಳಿದೆ, ಅವೆಲ್ಲ ನಾರ ಉಪಕ್ರಮ ಉಪಸಂಹಾರಗಳು ಹೇಗೋ ಹಾಗೆ, ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಲ್ಲಿ ಯಾವುದಕ್ಕಿಂತ ಯಾವ್ದು ದೊಡ್ಡದು ಅಂತ ಪ್ರಶ್ನೆ. ಈಗ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸವಾಕ್ಯ ಐದು, ಆಮೇಲೆ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ, ಇಷ್ಟು ಕೂಡ ಆರು ಲಿಂಗಗಳು. ಆರು ಪ್ಲಸ್ ಐದು ಹನ್ನೊಂದು, ಗೊತ್ತಾಯ್ತಾ? ಹನ್ನೊಂದಕ್ಕೆ ಏನಂತ ಕರೀತಾರೆ? ನಾರಮ್ಸ್ ಆಫ್ ಇಂಟರ್ಪ್ರಿಟೇಷನ್ ಅಂತ ಹೇಳಿ. ಇದರ ಬೇಸಿಸ್ ಮೇಲೆ ಅರ್ಥ ಮಾಡಬೇಕು ಅಂತ ಅರ್ಥ. ಈ ಬೇಸಿಸ್ ಮೇಲೆ ಅರ್ಥ ಮಾಡಬೇಕಾದ್ರೆ ನಮಗೆ ಎಲ್ಲ ಸರಿ ಇದ್ರೆ ನೋ ಪ್ರಾಬ್ಲಮ್. ಒಂದಕ್ಕೊಂದು ಕಾಂಟ್ರಡಿಕ್ಟ್ ಬಂದಾಗ ಯಾವುದಕ್ಕೆ ನಾವು ಪ್ರಾಮಿನೆನ್ಸ್ ಕೊಡಬೇಕು ಅಂತ ಪ್ರಶ್ನೆ. ಅದಕ್ಕೆ ನಿಯಮ ಇದೆ, ಗೊತ್ತಾಯ್ತಾ? ಶ್ರುತಿ ಮತ್ತು ಲಿಂಗಗಳಿಗೆ ವಿರೋಧ ಬಂದಾಗ ಶ್ರುತಿ ಒಂದೇ ಹೇಳುತ್ತೆ ಲಿಂಗ ಹೇಳುತ್ತೆ ನೋ ಪ್ರಾಬ್ಲಮ್. ಒಂದಕ್ಕೊಂದು ವಿರೋಧ ಬಂದಾಗ ಶ್ರುತಿ ದೊಡ್ಡದ ಲಿಂಗ ದೊಡ್ಡದು ಅಂತ ಪ್ರಶ್ನೆ. ಏನು ಹೇಳಬೇಕು ಅದಕ್ಕೆ? ಶ್ರುತಿ ದೊಡ್ಡದು ಅಂತ ಹೇಳಬೇಕು. ಹಾಗಿದ್ರೆ ಇಲ್ಲಿ ರುದ್ರಾದ ಶ್ರುತಿ ಇದೆ, ಅದೇ ದೊಡ್ಡದಾಯ್ತಲ್ಲ ಅಂತ ಕೇಳಿದರೆ ಅದಕ್ಕೊಂದು ಎಕ್ಸೆಪ್ಷನ್ ಇದೆ. ಮತ್ತೆ ಏನಂತ ಎಕ್ಸೆಪ್ಷನ್ ಇದೆ? ನಿರವಕಾಶ ಶ್ರುತಿ, ನಿರವಕಾಶ ಲಿಂಗ ಬಂದಾಗ ನಿರವಕಾಶ ಶ್ರುತಿ ದೊಡ್ಡದು, ಆದರೆ ಸಾವಕಾಶ ಶ್ರುತಿ ನಿರವಕಾಶ ಲಿಂಗ ಬಂದಾಗ ಶ್ರುತಿ ದೊಡ್ಡದ ಲಿಂಗ ದೊಡ್ಡದು ಲಿಂಗ ದೊಡ್ಡದಾಗ, ಯಾಕೆ ನಿರವಕಾಶ ಲಿಂಗವಾದಾಗ ಶ್ರುತಿಗಿಂತ ಲಿಂಗ ದೊಡ್ಡದು. ಇವೆಲ್ಲ ರೂಲ್ಸ್ ಇವೆಲ್ಲ ಆಡಿಟಲ್ ಇವೆಲ್ಲ ಗೊತ್ತಾಗುತ್ತೆ. ಕೆಲವೆಲ್ಲ ಎಕ್ಸೆಪ್ಷನ್ ಹೇಗೆ ತರಬೇಕು ಅಂತ ಹೇಳಿಬಿಟ್ಟು ATGನೋ ATCನೋ ಯಾವುದು ಇದೆಲ್ಲ ನೋಡ್ತಾ ಹೋದಾಗ ಎಷ್ಟು ಡಿಡಕ್ಟ್ ಮಾಡಬೇಕು ಗೊತ್ತಾಗುತ್ತೆ. ಬರೀ 80 ಹಾಕಿದ ತಕ್ಷಣ ಸಾಲದು, ಮುಂದೇನಿದೆ ನೋಡಬೇಕಾಗುತ್ತೆ. ಕೆಲವು 100%, ಕೆಲವು 50%, ಅದಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋದು. ಅದೇ ರೀತಿಯೇ ಕೆಲವು ಶಬ್ದಗಳಿಗೆ ಆಯಿತು ಅರ್ಥ ಇರುತ್ತೆ, ಅದರಲ್ಲಿ ಯಾರಿಗೆ ಗೊತ್ತಾಗುತ್ತೆ? ಆ ಫೀಲ್ಡಲ್ಲಿದ್ದವ್ರಿಗೆ ಗೊತ್ತಾಗುತ್ತೆ. ವಿದ್ವದ ರೂಢಿ ಅಂದ್ರೆ ಅದು ವಿದ್ವದ ರೂಢಿ ಅಂತ ಯಾತ ಕರೀತಾರೆ ಅಂದರೆ ಡಾಕ್ಟರ್ ಇದ್ದಾನೆ, ಇನ್ನೂ ಅವ್ರು ಡಾಕ್ಟ್ರ್ ಎಕ್ಸ್ಪಿ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಏನೋ ಸೆಕೆಂಡ್ ಒಪಿನಿಯನ್ ಯಾರನ್ನು ಕೇಳಬೇಕು? ಇನ್ನೊಬ್ಬ ಡಾಕ್ಟ್ರ್ ಕೇಳಿ ಸೆಕೆಂಡ್ ಒಪಿನಿಯನ್, ಯಾರು ಲಾಯರ್ ಕೇಳಿ ಸೆಕೆಂಡ್ ಒಪಿನಿಯನ್ ಆಗಲಿಲ್ಲ, ಯಾರನ್ನು ಕೇಳಬೇಕದು? ಇನ್ನೊಬ್ಬ ಡಾಕ್ಟ್ರ್ ಕೇಳಿ ಸೆಕೆಂಡ್ ಒಪಿನಿಯನ್ ಆಗುತ್ತೆ. ಆ ಅರ್ಥದಲ್ಲಿ ಶ್ರುತಿ ಲಿಂಗಾದಿಗಳ ಬಗ್ಗೆ ಯೋಚನೆ ಮಾಡಬೇಕು. ಬಹಳ ಸೂಕ್ಷ್ಮ, ಇವೆಲ್ಲ ಅರ್ಥ ಮಾಡ್ಕೊಬಿಟ್ರೆ ಫಸ್ಟ್ ಕ್ಲಾಸಾಗಿ ಅರ್ಥ ಮಾಡಬೇಕು. ಪ್ರತಿಯೊಂದು ವಿಷಯದ ಬಗ್ಗೆ ಬರೀ ಶಾಸ್ತ್ರ ಅರ್ಥ ಆಗಲ್ಲ, ಎಲ್ಲ ವಿಷಯದ ಬಗ್ಗೆ ಅರ್ಥ ಆಗುತ್ತೆ. ಎರಡು ನಿಯಮಗಳು ಬಂದಾಗ ಯಾವ ನಿಯಮ ಫರ್ಮ್ ಆಗಿ ಉಳಿಯುತ್ತೆ, ಡಾಮಿನೇಟ್ ಆಗುತ್ತೆ ಅನ್ನೋದಕ್ಕೆ ನಿಯಮಗಳಿವೆಲ್ಲ ಕೂಡ ಸರಿಯಾಗಿ ಓದಿರಬೇಕು. ಹಾಂ, ಯಾವುದಕ್ಕೆ ಅಲ್ಲಿ ತಗೊಳ್ಳಿ. ಈಗ ಎರಡು ತಗೋ, ಮತ್ತೆ ಈಗ ಸಾವಕಾಶ ಲಿಂಗ, ಸಾವಕಾಶ ನಿರವಕಾಶ ಲಿಂಗ, ಯಾವ್ದು ದೊಡ್ಡದು ಹೇಳಿ? ಸಾವಕಾಶ ಲಿಂಗ, ನಿರವಕಾಶ ಲಿಂಗ, ಯಾವ್ದು ದೊಡ್ಡದು? ಲಿಂಗ ಸಿಂಪಲ್ ಅದು. ಆದರೆ ಶ್ರುತಿ ವಿರೋಧ ಬಂತ ಆಗ ಮತ್ತೆ ಪ್ರಶ್ನೆ. ಈಗ ವಿರೋಧ ಬರೋದ ಪ್ರಶ್ನೆ ಇಲ್ಲೇ ಇಲ್ಲ. ವಿರೋಧ ಬಂದಾಗ ಯಾವ್ದು ಪ್ರಬಲ ಅಂತ ಪ್ರಶ್ನೆ. ಈಗ ಬರ್ಜಿ ಶ್ರುತಿ ಲಿಂಗ ಇದೆ, ಯಾವ್ದು ದೊಡ್ಡದಾಗ? ಶ್ರುತಿ ದೊಡ್ಡದು ಅಷ್ಟೇ. ಆದರೆ ಶ್ರುತಿ ಸಾವಕಾಶ ಆಯಿತು, ಲಿಂಗ ನಿರವಕಾಶ, ಲಿಂಗ ಶ್ರೇಷ್ಠ ಆಯ್ತಾ, ಗೊತ್ತಾಯ್ತಾ? ಸಾವಕಾಶ ಮತ್ತೆ ಅದ್ರ ಸಬ್ ಕ್ಲಾಸಿಫಿಕೇಶನ್ ಮತ್ತೆ ಅಲ್ಟಿಮೇಟ್ ಹೇಗೆ ಹುಡುಕ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ನೋಡ್ತಾ ಹೋದ್ರೆ ಕ್ಲಿಯರ್ ಆಗುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ಶಾಸ್ತ್ರ ವಿಚಾರ ಅಲ್ಲ, ಬೇರೆ ಯಾವ ಲೌಕಿಕ ವಿಚಾರ ಬಂದಾಗಲೂ ಕೂಡ ಪ್ರಾಬಲ್ಯ ಹುಡ್ಕೋಬೇಕು. ವಿಟ್ನೆಸ್ ಕರ್ಕೋ, ವಿಟ್ನೆಸ್ ಕರ್ಕೊಂಡು ಬಂದ್ಬಿಟ್ಟ, ಇನ್ನೊಬ್ಬ ವಿಟ್ನೆಸ್ ಅವ್ರನ್ನ ಕರ್ಕೊಂಬಂದ ಮತ್ತೆ ಅವಾಗ ಏನು ಮಾಡ್ತಾರೆ? ಈಗ ಯಾರು ಪ್ರಬಲ ನೋಡ್ತೆ, ಯಾರು ಪ್ರಬಲ? ಏನಪ್ಪ ನೀನು ನೋಡಿದ್ದಾ, ನೀನೇ ನೋಡಿದ್ಯಾ ಅಂತ ಕೇಳ್ತಾರೆ, ಗೊತ್ತಾಯ್ತಾ? ಬಂದು ಒಬ್ಬನೇ ನೋಡಿದ್ದೆ, ಒಬ್ಬನೇ ಸಿಕ್ಕ ಪ್ರಶ್ನೆ ಬರಲೇ ಇಲ್ಲ, ಇನ್ನೊಬ್ರು ಕಾಂಟ್ರಡಿಕ್ಟ್ ಮಾಡ್ದೆ ಬಂದವನು, ನಾನು ನೋಡಿದ್ದೇನೆ ಅಂತ ಹೇಳ್ದೆ. ಆಗ ಶುರು ಮಾಡಿದರು, ನೀನು ಎಷ್ಟೊತ್ತಿ ನೋಡಿದೆ ಅಂತ ಕೇಳ್ತಾ. ಎಷ್ಟು ದೂರದಿಂದ ನೋಡಿದೆ ನೀನೀಗ? ಹತ್ತಡಿದ ಅವನು, ಒಂದು ಕಿಲೋಮೀಟರ್ ದೂರದ ಅವನು ನೋಡಿದ, ಹತ್ತಡಿಯಿಂದ ನೋಡಿದೆ. ಯಾರು ಪ್ರಬಲ ಈಗ? ಹತ್ತಿರ ನೋಡಿದವನು ಪ್ರಬಲ, ಗೊತ್ತಾಯ್ತಾ? ಅದು ದೂರದಿಂದ ನೋಡಿದ್ರೆ ಪ್ರಬಲ ಆಗಲಿಲ್ಲ. ನಾವು ಒಬ್ಬ ಸೂರ್ಯನ ಬೆಳಕಿನಲ್ಲಿ ನೋಡ್ದ, ಒಬ್ಬ ಚಂದ್ರನ ಬೆಳಕಿನಲ್ಲಿ ನೋಡ್ದ. ಯಾರು ಮಾತು ವ್ಯಾಲಿಟ್ಟು? ಯಾಕೆ ಕ್ಲಾರಿಟಿ ಜಾಸ್ತಿ ಇದೆ, ಇಬ್ಬರು ನೋಡಿದವರು ಆದರೂ ಕೂಡ ಕ್ಲಾರಿಟಿ ಇದಾಗುತ್ತೆ. ಆಮೇಲೆ ನಿನ್ನ ಕೈ ಐ ಡಿಫೆಕ್ಟ್ ಹುಡುಕ್ತಾರೆ, ಇಷ್ಟೆಲ್ಲ ಆದಮೇಲೆ ನೀನು ನೋಡಿದೆ ಎಷ್ಟು ಸರಿಯಾಗಿ ನೋಡ್ತೀರಿ ಇದೀಗ? ನಿನ್ನ ಕಣ್ಣು ದೃಷ್ಟಿ ಯಾವ ಕಣ್ಣು ಸರಿ ಇದೆಯೋ ಇಲ್ಲೋ, ನೀನು ಸ್ಪೆಕ್ಸ್ ಹಾಕೊಂಡು ನೋಡಿದೆ ತೆಗೆದು ನೋಡಿದ್ದೆ ಆಗಿದ್ರೆ, ಗೊತ್ತಾಯ್ತಿಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಕೆಲಸ ಅರ್ಥ. ಆಮೇಲೆ ಎಲ್ಲಿ ಹೇಳೋ, ಓ ಇಲ್ಲಾರ ಸರಿ ಹಾಗೆ ನೋಡಲಿಲ್ಲ, ನಾವು ಸ್ಪೆಕ್ಸ್ ಹಾಕೊಂಡಂತ ಜ್ಞಾಪಕ ಇಲ್ಲ, ಆ ಕತೆ ಮುಗಿತಾರೆ. ಸಾವಕಾಶ ಆಯ್ತದೆ. ಮತ್ತು ಇವರೇ ಹೇಳಿದೆ, ಇಲ್ಲ ನಾನು ನೋಡಿದ್ದೇನೆ, ಡಿಫೆಕ್ಟೇ ಇಲ್ಲ, ಕರೆಕ್ಟಾಗಿ ನೋಡಿದ್ದೇನೆ ಅಂತ. ಅದು ಪ್ರೂವ್ ಮಾಡಿದ್ರೆ ಅಲ್ಲಿ ಕೇಳೋದಿಲ್ಲ, ಪ್ರೂವ್ ಟೆಸ್ಟ್ ಮಾಡ್ತಾರೆ, ಇವನು ಡಿಫೆಕ್ಟ್ ಇಲ್ಲ, ಡಿಫೆಕ್ಟ್ ಇದೆ, ಹಾಕ್ಕೊಟ್ಟಿದ್ದಾನೆ ಪ್ರಶ್ನೆ ಅವನಿಗೆ ಬಂತ. ಈ ರೀತಿ ಹೋಗಿ ಹೋಗಿ ಕೊನೆಗೆ ಎಲ್ಲ ಇಷ್ಟ ಆಗೋದು 4-5 ವರ್ಷ ಆಗಿರೋದು. ಈಗಾದರೂ 4 ವರ್ಷಕ್ಕೆ ಬರಲಿಲ್ಲ ಅಡ್ಜಸ್ಟ್ಮೆಂಟು, ಕೆಲಸ ಬರೋದ್ರೆ ಎಷ್ಟೋ ವರ್ಷಗಳಿಗೆ ಮುಂದೆ ಹೋಗ್ತಾ ಇರುತ್ತೆ. ಕೆಲವರು ರೀಸನಬಲ್ಲಿ ಮುಂದೆ ಹೋದ್ರೆ ತಪ್ಪಲ್ಲ, ಉದ್ದೇಶಪೂರ್ವಕ ಮುಂದೆ ಹಾಕಿಬಿಟ್ರೆ ಮೋಸ ಆಗುತ್ತೆ. ಇವೆಲ್ಲ ಏನಾಗ್ಬೇಕೀಗ? ಜನ್ಮಗಟ್ಟಲೆ ಆಗ್ಬೇಕು. ಬ್ರಹ್ಮಸೂತ್ರ ತೀರ್ಮಾನ ಆಗ್ಬೇಕಾದ್ರೆ ವರ್ಷಗಟ್ಟಲೆ ಆಗಲ್ಲ. ಎಷ್ಟಾಗಬೇಕದು? ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಓದಿ 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 ಎಲ್ಲ ಟೈಪ್ ಪ್ರಶ್ನೆಗಳು ಉತ್ತರ ಸಿಕ್ಕಿರ್ಬೇಕು. ಆಮೇಲೆ ಧ್ಯಾನ ಕೂತ ಕಾಲಕ್ಕೆ ವಿಷ್ಣು ಸರ್ವೋತ್ತಮ ಹೌದೋಲೋ ಶುರು ಆಗ್ಬಿಟ್ರೆ ಪಂಚಿತಾಯಿ ಬಿಡುತ್ತಾಳೆ. ಇದು ಯಾರು ಭಾಳ ಸೀರಿಯಸ್ಸಾಗಿ ಕೂತ್ಕೊಂಡು ಆ ಟೈಮಲ್ಲಿ ಮಾಡಿದರೆ, ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ, ಎರಡು ಮೂರು ತಾಸು ಆಗೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದೆ, ಆಮೇಲೆ ವೇರಿ ಇದು ಯಾರು ಹೋಗೋ ಟ್ರೈನ್ ಹೌದಲ್ಲೋ ತಿಳ್ಕೊಂಡು ಏನು ಮಾಡ್ಬೇಕಾಗುತ್ತೆ? ಹಾಂ, ಇಳ್ಕೊಂಡು ಎಲ್ಲ ಅಡವೇ ಇಳ್ಕೊಬೇಕಾಗತ್ತೆ. ಹೋದ್ರೆ ಎಲ್ಲೋ ಹೋಗ್ಬಿಡ್ತಾರೆ. ಆ ಬರೀತ ಎಲ್ಲಿ ತೀರ್ಮಾನ ಮಾಡಿ, ಯಾವ ತೀರ್ಮಾನ ಮಾಡ್ಬೇಕಾದ್ರೆಲ್ಲ ಕೂಡ ಹತ್ತೋದಕ್ಕಿಂತ ಮುಂಚೆ ತೀರ್ಮಾನ ಮಾಡಿ. ಹತ್ತಿದ ಮೇಲೆ ತೀರ್ಮಾನ ಮಾಡಬಾರ್ದು. ಬ್ಯಾಂಕ್ಗೆ ದುಡ್ಡು ಎಣಿಸ್ಕೊಂಡು ಹೋಗ್ತೀರಿ ನೀವೀಗ. ಏನಂತಾರೆ ಅವರು? ಹೆಚ್ಚು ಕಡಿಮೆ ಇದ್ರೆ ಏನು ಹೇಳ್ಬೇಕು ನೀವು? ಮನೆಗೆ ಹೋಗಿ ಎಳ್ದಿಸ್ಬಿಟ್ಟು ಕಡಿಮೆ ಇತ್ತು ಅಂತ ಹೇಳಿ ಕೊಡ್ತಾರೆ ನಿಮಗೆ. ಯಾವಾಗ ಕೊಡ್ತಾರೆ? ಅಲ್ಲೇ ಹೇಳ್ಬೇಕು. ಅದಕ್ಕೆ ಧ್ಯಾನ ಕೊಡೋದಕ್ಕೆ ಏನಾಗಿರ್ಬೇಕು? ಇವೆಲ್ಲ ಕೂಡ ಕನ್ಫರ್ಮ್ ಆಗಿರ್ ನಿಶ್ಚಯ ಜ್ಞಾನ ಇರಬೇಕು. ಧ್ಯಾನಕ್ಕೆ ಕೂತ ಶೇಕ್ ಆಗಬಾರ್ದು. ಮತ್ತೆ ಗೊತ್ತಾಯ್ತಾ, ಇವೆಲ್ಲ ಇಷ್ಟೆಲ್ಲ ದಾಲ್ಟೆ ಇಟ್ಕೊಂಡ್ರೆ ಮೊದಲು ಶ್ರವಣ, ಆಮೇಲೆ ಮನನ, ಮನನ ಗಟ್ಟಿ ಆದಮೇಲೆ ಧ್ಯಾನ. ಧ್ಯಾನ ಕೂತ ಏನಾದರೂ ಸಂಶಯ ಬಂತೋ ಧ್ಯಾನ ಹಾಳಾಗ್ಬಿಡುತ್ತೆ. ಅದಕ್ಕೆ ಧ್ಯಾನ ಮಾಡೋ ಕೂತ ಇವೆಲ್ಲ ಗಟ್ಟಿ ಆಗಬೇಕಾದ್ರೆ ಎಷ್ಟು ಪ್ರಶ್ನೆ ಬೇಕಾದ್ರೂ ಕೇಳ್ಬೇಕು, ಗಟ್ಟಿ ಮಾಡ್ಕೊಂಡಿರ್ಬೇಕು. ಅದಕ್ಕಾಗಿ ನಿರವಕಾಶ ಸಾವಕಾಶ ಆದಿಗಳ ಪ್ರಶ್ನೆ ಬರುತ್ತೆ. ಬಹಳ ಮುಖ್ಯವಾದ ಪ್ರಶ್ನೆಗಳವೆಲ್ಲ ಡಿಟೇಲಾಗಿ ಹೇಳ್ತಾರೆ. ತತ್ವಪ್ರಕಾಶಿಕ ಪೂರ್ತಿ ಫುಲ್ ಆಫ್ ಆರ್ಗ್ಯುಮೆಂಟೇಷನ್ ಇದೆ. ಗೊತ್ತಾಯ್ತಾ? ಹೀಗಿದ್ದರೆ ಹಾಗೆ ಹಾಗೆ ಪ್ರತಿ ಪ್ರಶ್ನೆಯಲ್ಲೂ ಮೊದಲೇ ಸೂತ್ರ, ಕೊನೆಯ ಸೂತ್ರದ ಬರೀ ಪ್ರಶ್ನೆಗಳೇ. ಐದರ ಸೂತ್ರ ಬರೀ ಪ್ರಶ್ನೆಗಳು ಸುರಿಬೆಳೆ ಅಂತ. ಬರೀ ಪ್ರಶ್ನೆ ಆದರೆ ಪುಣ್ಯ, ಸಬ್ ಕ್ವಶನ್ಸ್ ಮತ್ತೆ ಅದ್ರ ಮೇಲೆ ಇನ್ನೊಬ್ರು ಕೇಳೋ ಪ್ರಶ್ನೆ, ಅದೆಲ್ಲ ಗಟ್ಟಿ ಮಾಡ್ತಾ ಹೋಗ್ತಾ ಇದೆಲ್ಲ ತಿಳ್ಕೊಂಡ್ರೆ ಕನ್ಫ್ಯೂಷನ್ ಬರೋದೇ ಇಲ್ಲ. ನಿರ್ಣಯ ಅಂತ ಹೆಸರು.
ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರಸ್ಯಾರ್ಥೇಶ್ವ ವಿಘ್ನೇಶ್ವರ.
ಯಾರು ಪುಸ್ತಕ ಹಚ್ಕೊಂಡ್ಬಿಟ್ಟಿದಾರಲ್ಲ ಇಲ್ಲಿ.
ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಬುಧ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.